मंगलानं च सव्वेसिं परमं हवै मंगलम् परमं हवै मंगलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ಜೈನಾಗಮ ಪ್ರವೇಶದ ಒಂಬತ್ತನೇ ಪ್ರಶ್ನೆ ಮೊದಲನೇ ಅಧ್ಯಾಯ ಪುರಾತತ್ವ ವಿಭಾಗಕ್ಕನುಸರಿಸಿ ಜೈನ ಧರ್ಮದ ಪ್ರಾಚೀನತೆ ಏನು? ಪುರಾತತ್ವ ಅಂದರೆ ಪುರಾ ಪ್ರಾಚೀನ, ತತ್ವ ಅಂದರೆ ಪ್ರಾಚೀನ ಕಾಲದಲ್ಲಿ ಕೆತ್ತಿಸಿರುವಂತಹ ಶಿಲಾಲೇಖಗಳು, ಪ್ರಾಚೀನ ಕಾಲದಲ್ಲಿ ನಿರ್ಮಿತವಾಗಿರತಕ್ಕಂತಹ ಮಂದಿರಗಳು, ಪ್ರಾಚೀನ ಕಾಲದಲ್ಲಿ ನಿರ್ಮಿಸಿರುವಂತಹ ಮೂರ್ತಿಗಳು, ಜಿನಪ್ರತಿಮೆಗಳು, ಇವುಗಳನ್ನೆಲ್ಲ ಪುರಾತತ್ವ ಅಂತ ಹೇಳ್ತಾರೆ. ಪೂರ್ವಕಾಲದಲ್ಲಿ ಇರುವಂತಹ ಅವಶೇಷಗಳು ಅಥವಾ ಮೊದಲಿನ ಮಂದಿರ ಮೂರ್ತಿ ಶಿಲಾಲೇಖಾದಿಗಳು ಇವು ಪುರಾತತ್ವಕ್ಕೆ ಸಂಬಂಧಪಡುವಂತಹ ವಸ್ತುಗಳು. ಈ ಒಂದು ಪುರಾತತ್ವದ ಆಧಾರದಿಂದ ಜೈನ ಧರ್ಮದ ಪ್ರಾಚೀನತೆ ಗೊತ್ತಾಗುತ್ತೆ. ಜೈನ ಧರ್ಮ ಎಷ್ಟು ವರ್ಷ ಮೊದಲನೇದ್ದು ಅನ್ನುವಂಥದ್ದು ಇದೊಂದು ಸಾಮಾನ್ಯ ಜ್ಞಾನ. ಜೈನ ಧರ್ಮದ ಪ್ರಾಚೀನತೆಯನ್ನು ಯಾರೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಅನಾದಿ ಕಾಲದಿಂದ ಇತ್ತು, ಇದೆ ಮತ್ತು ಇರುವುದು ಇದೆ. ಧರ್ಮ ಅನಾದಿ ಅಂದ ಮೇಲೆ ಅದರ ಪ್ರಾಚೀನತೆಯನ್ನು ಪತ್ತೆ ಹಚ್ಚೋದು ವ್ಯರ್ಥ ಇದೆ, ವ್ಯರ್ಥ. ಆದರೂ ವರ್ತಮಾನ ಸಮಯದಲ್ಲಿ ನಾವು ಯಾವುದೋ ಒಂದು ಆಧಾರದಿಂದ ಜೈನ ಧರ್ಮದ ಇತಿಹಾಸವನ್ನು ನೋಡಬೇಕು ಮತ್ತು ಅದನ್ನು ಪ್ರಾಮಾಣಿಕ ದೃಷ್ಟಿಯಿಂದ ನೋಡಿ ತಿಳಿದುಕೊಳ್ಳಬೇಕು ಅಂತಂದರೆ ಕೆಲವೊಂದು ಶಾಸ್ತ್ರಗಳು, ಮಂದಿರಗಳು, ಮೂರ್ತಿಗಳು, ಶಿಲಾಲೇಖಗಳು ಈ ಒಂದು ಆಧಾರದಿಂದ ನೋಡಿ ಧರ್ಮ ಆಗಲೂ ಇತ್ತು, ಇಷ್ಟು ವರ್ಷಗಳ ಹಿಂದೆಯೂ ಕೂಡ ಇತ್ತು. ಯಾಕೆಂತಂದರೆ ಶಿಲಾಲೇಖ ಇದು 2000 ವರ್ಷ ಪ್ರಾಚೀನ, ಇದು 4000 ವರ್ಷ ಪ್ರಾಚೀನ, ಇದು 3000 ವರ್ಷ ಪ್ರಾಚೀನ ಅನ್ನುವಂಥ ಆಧಾರಗಳು ನಮಗೆ ಸಿಗ್ತವೆ. ಆದರೆ ಇಂಥ ಶಿಲಾಲೇಖ ಪಾಷಾಣದಲ್ಲಿ ಕೆತ್ತಿರುವಂಥ ಶಿಲಾಲೇಖಗಳು, ಮೂರ್ತಿಗಳು ಇತ್ಯಾದಿ ಇವು ಎಷ್ಟು ಪ್ರಾಚೀನ ಇವೆಯೋ ಅಷ್ಟೇ ಪ್ರಾಚೀನ ಜೈನ ಧರ್ಮ ಇದೆ ಅಂತಲ್ಲ. ಎಂದಿನಿಂದ ಈ ಶಿಲಾಲೇಖವನ್ನು ಬರೆದ್ರು ಅಲ್ಲಿಂದಲೇ ಜೈನ ಧರ್ಮ ಪ್ರಾರಂಭ ಆಗಿತ್ತು ಅಂತಲ್ಲ, ಹಾಗೇನಾದರೂ ಇದೆ ಇಲ್ಲ. ಶಿಲಾಲೇಖವನ್ನು ಬರೆದರು, ಯಾವ ವಿಷಯದಲ್ಲಿ ಬರೆದರು? ಇಂಥ ಸಮಯದಲ್ಲಿ ಇಂಥ ರಾಜ ಜೈನ ರಾಜ, ಆವಾಗ ಇರತಕ್ಕಂಥ ಪ್ರಜೆಗಳು ಕೂಡ ಈ ತೀರ್ಥಂಕರರ ಧರ್ಮವನ್ನು ಪಾಲಿಸ್ತಿದ್ದರು ಅನ್ನುವಂಥ ಶಿಲಾಲೇಖಗಳನ್ನು ಕೆತ್ತಿ ಒಂದು ಸ್ಮೃತಿಯ ಸಲುವಾಗಿ ಏನೋ ಅವರು ಸಂಸ್ಮರಣ ರೂಪದಲ್ಲಿ ಕೆತ್ತಿ ಬಿಟ್ಟಿರಬಹುದು. ಆದರೆ ಆ ರಾಜನ ಯಾವ ಕಾಲದಲ್ಲಿ ಅದನ್ನು ಕೆತ್ತಿದ್ರು, ಆ ರಾಜನ ಕಾಲಕ್ಕಿಂತ ಪ್ರಾಚೀನ ಕಾಲದಲ್ಲಿ ಧರ್ಮ ಇತ್ತು ಅದು ಇತ್ತು. ಇನ್ನು ಈ ಶಿಲಾಲೇಖಗಳು, ಮಂದಿರಗಳು, ಪುರಾತತ್ವದ ಈ ಒಂದು ಆಧಾರಗಳು ಹೆಚ್ಚಿಂದ ಹೆಚ್ಚು ಎಷ್ಟು ಪ್ರಾಚೀನ ಕಾಲದ ವಸ್ತುಗಳು ಸಿಗೋದಂತಂದರೆ ಹೆಚ್ಚೆಂದರೆ 4,000. ಅದಕ್ಕಿಂತ ಹೆಚ್ಚಿನ ಕಾಲದ ಹಿಂದಿನ ಕಾಲದ ಯಾವುದೇ ಆಧಾರಗಳು ಸಿಗುವುದೇ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಮಂದಿರಗಳಿವೆ, ಎಷ್ಟೋ ಮೂರ್ತಿಗಳಿವೆ. ಸಿಂಧು ನದಿ, ಗಂಗಾ ನದಿ, ಮಹಾನದಿಗಳು, ಈ ನದಿಗಳ ದಡದಲ್ಲಿ ನಿವಾಸ ಮಾಡಿರತಕ್ಕಂತಹ ಆಗಿನ ಪ್ರಜೆಗಳು ಎಲ್ಲರೂ ಜೈನರಿದ್ದರು ಅಂತ ಇವತ್ತು ಗೊತ್ತಾಗ್ತಾ ಇದೆ. ಸಿಂಧು ನದಿಯ ದಡದಲ್ಲಿರ್ತಕ್ಕಂತಹ ಭೂಮಿಯನ್ನು ಉತ್ಖನನ ಮಾಡಿದಾಗ, ಹಡ್ಡಿ ಅಗೆದು ನೋಡಿದಾಗ ದಿಗಂಬರ ಪ್ರತಿಮೆಗಳು ಅಲ್ಲಿಯೂ ಕೂಡ ಸಿಕ್ಕಿವೆ. ಅದರ ಮೇಲೆ ಯಾವುದೇ ಪ್ರಕಾರದ ಶಿಲಾಲೇಖ ಇಲ್ಲ. ಮೂರ್ತಿಯ ಕೆಳಭಾಗದಲ್ಲಿ ಬರೆಯುವಂಥ ಅಕ್ಷರ ರೂಪದಲ್ಲಿ ಒಂದು ಭಾಷೆಯಲ್ಲಿ ಬರೆಯುವಂಥ ಯಾವುದೇ ಅಂಕಿತವಾಗಿರ್ತಕ್ಕಂತಹ ಭಾಷೆ ಇಲ್ಲ, ಆಧಾರ ಇಲ್ಲ, ಅಂಕಗಳಿಲ್ಲ, ಅಥವಾ ಸನ್ನಗಳನ್ನು ಹಾಕಿಲ್ಲ. ಆದರೂ ವಿಜ್ಞಾನಿಗಳು ಅಲ್ಲಿರ್ತಕ್ಕಂತಹ ಒಂದು ಮಣ್ಣು ಕಲ್ಲು, ಅದಕ್ಕಿರ್ತಕ್ಕಂತಹ ಆಯುಷ್ಯ, ಕಲ್ಲಿನ ಆಯುಷ್ಯವನ್ನು ಗುರುತು ಮಾಡ್ತಾರೆ, ಕಲ್ಲಿನ ಆಯುಷ್ಯವನ್ನು ಕೂಡ ಕಂಡುಹಿಡಿತಾರೆ ವಿಜ್ಞಾನಿಗಳು. ಈ ಕಲ್ಲು ಎಷ್ಟು ಸಮಯ ಪ್ರಾಚೀನ ಅಂತ. ಆ ಕಲ್ಲಿನಲ್ಲಿ ಮೂರ್ತಿ ಮಾಡಿದರು. ಇಂಥ ಮೂರ್ತಿ ಸುಮಾರಾಗಿ ಎಷ್ಟು ವರ್ಷ ಹಿಂದಿನದಿರಬಹುದು ಅಂತಕ್ಕಂಥ ಆನುಮಾನಿಕ ಒಂದು ವಿಚಾರದಿಂದ, ಅನುಮಾನ ದೃಷ್ಟಿಯಿಂದ ಅದನ್ನು ಗುರುತು ಮಾಡ್ಕೊಳ್ತಾರೆ. ಏನೋ ಒಂದು ಸಾಧನ ಇರಬಹುದು ಅವ್ರ ಹತ್ತಿರ. ಅಂಥ ಒಂದು ಸಾಧನದಿಂದ ಅವರು ಸಿಂಧು ನದಿಯ ದಡದಲ್ಲಿರ್ತಕ್ಕಂಥ ಮೋಹನ್ಜೊದಾರು ಮತ್ತು ಹಡಪ್ಪ ಈ ಅತ್ಯಂತ ಪ್ರಾಚೀನ ಭಾರತದ ಅತ್ಯಂತ ಪ್ರಾಚೀನ ಸಂಸ್ಕೃತಿಯನ್ನು ಅತ್ಯಂತ ಹಿಂದಿನ ಕಾಲದ ನಾಗರಿಕತೆಯನ್ನು ಸೂಚಿಸುವಂತಹ ಕೆಲವೊಂದು ಅವಶೇಷಗಳು ಆ ನದಿ ದಡದಲ್ಲಿ ಸಿಕ್ಕಿವೆ. ಅದರ ಆಧಾರದಿಂದ ಆ ಕಲ್ಲಿನ ಪ್ರಾಚೀನತೆಯನ್ನು ಅನುಮಾನಿಕ ದೃಷ್ಟಿಯಿಂದ ಕಂಡುಹಿಡಿದಾಗ ಅದು 4,000 ವರ್ಷ ಪ್ರಾಚೀನ ಅಂತ ಹೇಳಿದರು. ಅದರ ಮೇಲೆ ಬರೆದಿಲ್ಲ. ಆದರೂ ಆ ಮೂರ್ತಿ, ಆ ಕಲ್ಲು ಎಷ್ಟು ಪ್ರಾಚೀನ ಅನ್ನತಕ್ಕಂಥದ್ದನ್ನು ಅನುಮಾನ ದೃಷ್ಟಿಯಿಂದ ಬರೆದರು. ಆಮೇಲೆ ಆ ಒಂದು ಸಿಂಧು ನದಿಯ ದಡದಲ್ಲಿ ಇರುವಂತಹ ಮೂರ್ತಿಗಳು ಎಂಥವು ಸಿಕ್ಕಿವೆ ಅಂತಂದರೆ ದಿಗಂಬರ ಪ್ರತಿಮಾ ರೂಪದಲ್ಲಿ ಸಿಕ್ಕಿವೆ. ಆದಿನಾಥ ಭಗವಂತರ ಮೂರ್ತಿ ಸಿಕ್ಕಿರೋದು, 24 ತೀರ್ಥಂಕರರಲ್ಲಿಯೇ ಕೆಲವೊಂದು ತೀರ್ಥಂಕರರ ಮೂರ್ತಿ ಕೂಡ ಸಿಕ್ಕಿವೆ. ಆಮೇಲೆ 4,000 ವರ್ಷಗಳ ಹಿಂದೆ ಎಷ್ಟು ತೀರ್ಥಂಕರಿದ್ದರು ಭಾರತದಲ್ಲಿ, ಎಷ್ಟು ಆಗಿ ಹೋಗಿದ್ದರು? ಯಾಕೆಂದರೆ ತೀರ್ಥಂಕರ ಆಗಿ ಹೋದ ನಂತರ ಮೂರ್ತಿಯನ್ನು ಕೆತ್ತಾರೆ. ಆವಾಗ 4,000 ಅಂತಂದರೆ ಆವಾಗ ಪಾರ್ಶ್ವನಾಥ ಭಗವಾನ ಮತ್ತು ಮಹಾವೀರ ಭಗವಾನ್ ಇಬ್ಬರು ತೀರ್ಥಂಕರು ಇನ್ನೂ ಆಗವರಿದ್ದರು ಈ ಮೂರ್ತಿಗಳನ್ನು ಕೆತ್ತಿದಾಗ. ದಿಗಂಬರ ಪ್ರತಿಮೆಗಳು ಸಿಕ್ಕಿವೆ. ಆ ಮೂರ್ತಿಗಳನ್ನು ಕೆತ್ತಿದ ನಂತರ ತೀರ್ಥಂಕರು ಇಬ್ಬರಾದರು, ಪಾರ್ಶ್ವನಾಥ ಭಗವಂತರು ಮತ್ತು ಮಹಾವೀರ ಭಗವಂತರು. ಅಂದರೆ ಪಾರ್ಶ್ವನಾಥ ಭಗವಂತರಕ್ಕಿಂತ ಹಿಂದಿನ ಮೂರ್ತಿಗಳಿವು. ಈಗಿನ ಸಾಮಾನ್ಯವಾಗಿ ಇತ್ತೀಚಿನ ಒಂದು ಇತಿಹಾಸದಲ್ಲಿ ತೀರ್ಥಂಕರ್ ಇಬ್ಬರಾಗಿದ್ದಾರೆ ಅನ್ನುವುದನ್ನು ಎಲ್ಲರೂ ಮನ್ನಿಸ್ತಾರೆ. ಮಹಾವೀರ ಭಗವಂತರಾಗಿದ್ದಾರೆ, ಫೇಮಸ್ ಇದೆ, ಆಗಿ ಹೋಗಿದ್ದಾರೆ. ಮಹಾವೀರ ಭಗವಂತರಾಗಿ ಹೋದರು, ಪಾರ್ಶ್ವನಾಥ ಭಗವಂತರು ಕೂಡ ಆಗಿ ಹೋಗಿದ್ದಾರೆ. ಮಹಾವೀರ ಪಾರ್ಶ್ವನಾಥ ಆದದ್ದನ್ನು ಎಲ್ಲರೂ ನಂಬುತ್ತಾರೆ. ಆದರೆ ನೇಮಿನಾಥ ಅಂದ ತಕ್ಷಣ ಏನೋ ಅಪ್ಪ, ಹೆಸರು ಕೇಳಿಲ್ಲ ಹೊಸದುದು. ನೇಮಿನಾಥರ ಹೆಸರು ಹೊಸದಾಗುತ್ತೆ. ಆಮೇಲೆ ನೇಮಿನಾಥ ಭಗವಂತರು ಆಗಿ ಹೋಗಿದಾರು ಅಥವಾ ಇಲ್ಲ? ಇನ್ನಿಬ್ಬರು ತೀರ್ಥಂಕರಾದರು. ಜೈನ ಪರಂಪರೆಯಲ್ಲಿ ಎಷ್ಟು ತೀರ್ಥಂಕರಾದರು? 24 ತೀರ್ಥಂಕರಾಗಿದ್ದಾರೆ. ಉತ್ತರ ಪುರಾಣದ ಆಧಾರದಿಂದ ನಾವು ನೇಮಿನಾಥ ಭಗವಂತರ ಕಾಲವನ್ನು ಗುರುತಿಸಬೇಕು ಅಂತಂದರೆ ಅದರೊಳಗೆ ಕೊಟ್ಟದ್ದಿದೆ. ಏನು ಹೇಳಿದ್ದಾರೆ ಅಂತಂದರೆ, ನೇಮಿನಾಥ ಭಗವಂತರಿಗೆ ಆಗಿ ಹೋಗಿ ಈಗ 87,000 ವರ್ಷ ಕಳೆದಿದೆ. 87,000 ವರ್ಷ. ಪಾರ್ಶ್ವನಾಥರಾಗಿ ಎಷ್ಟು ವರ್ಷ ಕಳೆದಿದೆ? ಮಹಾವೀರ ಭಗವಂತರಾಗಿ ಎಷ್ಟು ವರ್ಷ ಕಳೆದಿದೆ? ಅದಕ್ಕಿಂತ 250 ವರ್ಷ. 250 ವರ್ಷಗಳ ಹಿಂದೆ ಪಾರ್ಶ್ವನಾಥ ಭಗವಂತರು ಮೋಕ್ಷಕ್ಕೆ ಹೋದರು. 250 ವರ್ಷಗಳ ಹಿಂದೆ, ಬಹಳ ನಿಕಟದಲ್ಲಿದ್ದಾರೆ. ಹಾಂ, ನಿಕಟ ಕಾಲದಲ್ಲಿ ಪಾರ್ಶ್ವನಾಥ ಭಗವಂತರಾಗಿದ್ದಾರೆ. ಇದರಲ್ಲಿ ಇನ್ನೆಷ್ಟು ವರ್ಷ ಕೂಡಿಸ್ಬೇಕು? ಇಸ್ವಿ ಸನ್ ಏನು ನಡೆದಿದೆ? 2010. ಇಸ್ವಿ ಪೂರ್ವ 557 ಗಣಧರ ಪರಮೇಶ್ವರಿಗಳಾಗಿದ್ದರು ಅಂತ ಇಲ್ಲಿ ಬಂದಿತ್ತಲ್ಲ ಹಿಂದೆ, 557 ವರ್ಷದ ಹಿಂದೆ. ಮಹಾವೀರ ಭಗವಂತರು ಅದೇ ಕಾಲದವರು. ಅದನ್ನು ಕೂಡಿಸ್ರಿ. ಎರಡು ಸಾವಿರ 557 ಕೂಡಿಸೋದು 2567. ಇದು ಯಾರ ಕಾಲ? 2567 ವರ್ಷ ಆಗಿದೆ. ಹಾಂ, ಇನ್ನು ಅದರಲ್ಲಿ 250 ವರ್ಷ ಕೂಡಿಸೋದು. ಎರಡು ಸಾವಿರದ 817 ವರ್ಷ. ಅಂದರೆ ಪೂರ್ತಿ 3,000 ವರ್ಷನೂ ಆಗಿಲ್ಲ. ಯಾರಿಗೆ? ಪಾರ್ಶ್ವನಾಥ್ ಭಗವಂತರಿಗೆ ಆಗಿ ಹೋಗಿ 3,000 ವರ್ಷ ಇನ್ನೂ ಆಗಿಲ್ಲ. ಇನ್ನೂ 2,200 ವರ್ಷ ಕಮ್ಮಿ ಇದು. ಆಮೇಲೆ ಈ ಮೂರ್ತಿಗಳನ್ನು ಏನಂತ ಬರೆದಿದ್ದಾರೆಂದರೆ, ಸಿಂಧೂ ಕಣಿವೆಯಲ್ಲಿ ಸಿಕ್ಕಿರ್ತಕ್ಕಂಥ ಮೂರ್ತಿಗಳಿಗೆ 4,000 ವರ್ಷ ಪ್ರಾಚೀನ ಅಂತ ಅನುಮಾನಪಟ್ಟಿದ್ದಾರೆ. ಆಮೇಲೆ ಆ ಮೂರ್ತಿಗಳು ಯಾವ ತೀರ್ಥಂಕರ ಹಿಂದೆ ಆಗಿರ್ಬೋದು? ತೀರ್ಥಂಕರ ಮೊದಲು, ನೇಮಿನಾಥ ತೀರ್ಥಂಕರ ನಂತರ. ನೇಮಿನಾಥ ಭಗವಂತರ ತೀರ್ಥಂಕರ ತೀರ್ಥದಲ್ಲಿ ಕೆತ್ತಿರುವಂತಹ ಮೂರ್ತಿಗಳು ಅಂತ ಹೇಳ್ಬೋದು. ಇವಕ್ಕೆ ನೇಮಿನಾಥ ಭಗವಂತರಿಗೆ ಮೋಕ್ಷ ಹೋಗಿ ಎಷ್ಟು ವರ್ಷ ಕಳೆದಿದೆ ಅಂತಂದರೆ 87,000 ವರ್ಷ ಅಂತ ಸುಮಾರಾಗಿ ಉತ್ತರ ಪುರಾಣದಲ್ಲಿ ಬಂದಿರುವಂಥ ಇದು ಸಂಖ್ಯೆ 87,000 ವರ್ಷ. ಕೃಷ್ಣನ ಕಾಲ, ನೇಮಿನಾಥ ಭಗವಂತರ ಕಾಲ ಯಾವುದದು? ಎಷ್ಟು ವರ್ಷ ಪ್ರಾಚೀನ? 87,000 ವರ್ಷ ಪ್ರಾಚೀನ ಕಾಲ. ಇವತ್ತು ಗುಜರಾತದ ಸಮುದ್ರದಲ್ಲಿ ಪೋರ್ಬಂದರ್ ಅಂತಿದೆಯಲ್ಲ, ಗಾಂಧೀಜಿ ಹುಟ್ಟಿದ್ದು ಪೋರ್ಬಂದರ್. ಸಾಲ್ಯಾಗ ಓದಿರ್ಬೇಕಲ್ಲ, ಪಾಠ ಬಂದಿರಬೇಕು. ಪೋರ್ಬಂದರದಿಂದ ಸೀದಾ ಸಮುದ್ರದ ಒಳಗಡೆಗೆ ಹೋಯಿತು ಅಂತಂದರೆ ದ್ವಾರಿಕಾಪಟ್ಟಣ ಇತ್ತು. ದ್ವೀಪಾಯನ ಮುನಿಗಳಿಂದ ಸುಟ್ಟಿತ್ತಲ್ಲ, ಅದು ಸಮುದ್ರದ ಮಧ್ಯದಲ್ಲಿತ್ತು. ಆ ದ್ವಾರಿಕಾ ನಗರ ಸುಟ್ಟ ನಂತರ ಕಾಲಾಂತರದಲ್ಲಿ ಏನೋ ಭೂಕಂಪೋ ಅಥವಾ ಜ್ವಾಲಾಮುಖಿನೋ ಆಗಿ ಕಾಲಾಂತರದಲ್ಲಿ ಅದು ಸಮುದ್ರಕ್ಕೆ ಮುಳುಗಡೆ ಆಯಿತು. ಆಗಿನ ಈ ರಾಜಮಹಲ್ಗಳ ಚೌಕಟ್ಟುಗಳು, ಕಲ್ಲುಗಳು, ಚಿತ್ರಕಲೆಯಲ್ಲಿರತಕ್ಕಂತಹ ಕಲ್ಲಿನ ಶಿಲಾ ಕೃತಿಗಳು ಇವತ್ತೂ ಕೂಡ ಸಮುದ್ರದಲ್ಲಿ ಜೀವಿತ ಇವೆ ಅಂತ ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ಅಲ್ಲಿ ಮುಳುಗಿ ನೋಡಿದ್ದಾರೆ. ಏತಿ ತಂದರೂ ಇಲ್ಲೋ ಅದೇನು ಕೇಳಕ್ಕೆ ಸಿಕ್ಕಿಲ್ಲ. ಅದ್ರ ಮೇಲೆ ಶೋಧ ಮಾಡ್ತಾ ಇದ್ದಾರೆ ಈಗ. ಅಂದರೆ ದ್ವಾರಿಕಾ ನಗರಿ ಇನ್ನೂ ಕೂಡ ಇದೆ. ಎಲ್ಲಿ ಹೋಗಬೇಕು? ಸಮುದ್ರದಲ್ಲಿ ಇರೋದಲ್ಲ. 2000 ವರ್ಷ ಆಯಿತು, ಇನ್ನೂ 100,000 ವರ್ಷನೂ ಆಗಿಲ್ಲ, 100,000 ವರ್ಷನೂ ಆಗಿಲ್ಲ. ಹಾಂ, ಆ ಚೌಕಟ್ಟುಗಳು ಸುಮಾರಾಗಿ 100 ಫೂಟು 125 ಫೂಟು ಈ ಥರ ಎತ್ತರವೆ ಚೌಕಟ್ಟುಗಳು. ಅಂದರೆ ಮನುಷ್ಯರ ಎತ್ತರಳತೆ 87,000 ವರ್ಷದ ಹಿಂದೆ ಎಷ್ಟಿದ್ದಿರಬೇಕು ಅನುಮಾನ ಮಾಡಬಹುದು. 125 ಫೂಟದ ಚೌಕಟ್ಟು ಇದಾವೆ. ಆಮೇಲೆ ಮನುಷ್ಯ ಒಂದು ಚೌಕಟ್ಟಿನಲ್ಲಿ ಹೋಗಬೇಕು ಅಂತಂದರೆ ತನ್ನ ಎತ್ತರದ ಅನುಸಾರವಾಗಿ ಚೌಕಟ್ಟು ಇಟ್ಟಿರಲ್ಲ, ಹೆಚ್ಚೆ ಇಟ್ಟಿರ್ತಾನೆ. ಸುಮಾರಾಗಿ 80 ಫೂಟ್ನೂ ಇರಬಹುದು. ನೀಮಿನಾಥ್ ಭಗವಂತರ ಎತ್ತರಳತೆಯನ್ನು ಕೊಟ್ಟಿದ್ದಾರೆ ನೋಡ್ಬೇಕು ಅದನ್ನು ಚಾರ್ಟ್ನಲ್ಲಿ. ಹಿಂಗೆ ಗ್ವಾಡಿ ಮೇಲೆ ಬರೀತಾರಲ್ಲ ಅಂತ ಚಾರ್ಟ್ ಮೇಲೂ ಶಾಸ್ತ್ರ ಆಧಾರದಿಂದ ಬರೆದಿರ್ತಾರೆ. ನೀಮಿನಾಥ್ ಭಗವಂತರ ಎತ್ತರಳತೆ ಸಾಕಷ್ಟಿದೆ, ಹೆಚ್ಚೇ ಇರೋದಲ್ಲ. ಮಹಾವೀರ ಭಗವಂತರೇ 7 ಮೊಳ ಇದ್ದರು, 7 ಮೊಳ ಅಂದರೆ ಸುಮಾರಾಗಿ 13 ಫೂಟು, 12-13 ಫೂಟ್ದವರಿದ್ದರು. ಈಗ 12 ಫೂಟ್ದವ್ರು ಯಾರು ಸಿಗ್ತಾರೋ? ಆಮೇಲೆ ಅವ್ರು ಒಬ್ಬರೇ ಇದ್ದಾರಂತಲ್ಲ, ಮಹಾವೀರ ಭಗವಂತರು ಒಬ್ಬರು ಅಷ್ಟು ಎತ್ತರಿದ್ರೇ ಸಾಮಾನ್ಯ ಎತ್ತರಳತೆ. ಅದು ಸಾಮಾನ್ಯ ಜನರ ಎತ್ತರಳತೆ ಸುಮಾರಾಗಿ 12 ಫೂಟು. ಹತ್ತು ಮೊಳ ಈಗ ಎಲ್ಲಿ ಬಂದು ಹೋಯಿತು? ಅರ್ಧಕ್ಕೆ ಅರ್ಧ ಕಮ್ಮಿ ಆಗೈತೆ. ಈಗ 6 ಫೂಟ್ ಉಳ್ದಾರೆ. ಈಗ ಇನ್ನು ಹೋಗ್ತಾ ಹೋಗ್ತಾ ಪಂಚಮ ಕಾಲ ಇನ್ನೂ ಎಷ್ಟಿದೆ? 18,500 ವರ್ಷ. 18,500 ಈ ಎತ್ತರಳತೆ ಏಕಾಏಕಿ ಏಕ್ದಮ್ ಭಾಳ ಕಡಿಮೆ ಆಯಿತು. ಅರ್ಧಕ್ಕೆ ಅರ್ಧ ಕಮ್ಮಿ ಆಯ್ತಲ್ಲ 2,500 ವರ್ಷದಲ್ಲಿ. ಹೋಗ್ತಾ ಹೋಗ್ತಾ ಇನ್ನು ಕಮ್ಮಿ ಆಗೋದು, ಇನ್ನೂ ಕಮ್ಮಿ ಆಗೋದು. ಕೊನೆಗೆ ಎಷ್ಟು ಉಳಿಯೋದು? 1 ಮೊಳ. ರಾವ್ ಸಾಬ್, 1 ಮೊಳ ಇರ್ತಾರೆ ಲಾಸ್ಟ್ಗೆ. ಒಂದು ಮೊಳ ಉಳಿಯವ್ರು ಇದ್ದಾರೆ 6ನೇ ಕಾಲದಾಗ. ಕಮ್ಮಿ ಹಾಕೋತ ಹೋಗೋದಿನ್ನ. ಇಲ್ಲ, ಇದು ಶಾಸ್ತ್ರ ಬರೆಯುವಾಗ ಯಾರು ಇದನ್ನು ಶಾಸ್ತ್ರ ಬರೆದ್ರು ಆಗಿನ ಮೊಳ ಅಂತ ನಾವು ಹೇಳ್ಬೋದು. ಯಾಕಂದರೆ ಯಾರೂ ತಮ್ಮ ಕಾಲದ ತಮ್ಮ ಮೊಳದಿಂದ 7 ಮೊಳ ಇರ್ತಾರ? ನೀವು 7 ಮೊಳ ಇದ್ದೀರೇನು ನೋಡ್ರಿ, ನಿಮ್ಮ ಕೈಯಿಂದ ನೀವು. ಇದು 7 ಮೊಳ ಮಹಾವೀರ ಭಗವಂತರು ಇದ್ರು ಅಂತಂದ್ರೆ ಆಗಿನ ಕಾಲದ ಆಗಿನ ಕೈಯ, ಅದರಿಂದ 7 ಇದ್ರೇನು? ಹಂಗಿರಕ್ಕೆ ಸಾಧ್ಯತೆ? 7 ಮೊಳ ಅಂತಂದ್ರೆ ಈಗ ಯಾರಿದನ್ನು ಬರೆದಾರಲ್ಲ ಶಾಸ್ತ್ರ ಆಗಿಂದಿರಬಹುದು ಅಂತ ಹೇಳ್ಬೋದು ಇದಕ್ಕಷ್ಟೇ. ಅನುಮಾನ ಇದು, ಇನ್ನು ಕರೆಕ್ಟಾಗಿ ಅವ್ರದ್ದು ಎಷ್ಟಿತ್ತು ಅದು ಗೊತ್ತಬೇಕಲ್ಲ. ಅವ್ರದ್ದು ಎಷ್ಟು ಮಳೆ ಎಷ್ಟು ಫೂಟ್ ಇತ್ತು ಅನ್ನೋದು ಗೊತ್ತಬೇಕು. ಹ್ಞೂ, ಮೊದಲು ಫೂಟ್ ಎಲ್ಲಿದ್ದು ಇಲ್ಲಾಗಿದ್ದು ಮೀಟರ್ಗಳಿದ್ದು, ಅದಕ್ಕಿಂತ ಹಿಂದೆ ಹೋದರೆ ಹಾಂ ಮೊಳನೇ ಇತ್ತು. ಮೊಳದಿಂದ ಹಾಂ ಮೊಳದಿಂದ ಅಳಿತಿದ್ರು. ಮೊಳದಿಂದ ಯಾಕೆ ಅಳಿತಿದ್ರು ಅಂತಂದರೆ ಆಯಾ ಕಾಲದಲ್ಲಿ ಮನುಷ್ಯರ ಮೊಳ ಅಂತಂದರೆ ಸುಮಾರಾಗಿ ಎಲ್ಲರದ್ದು ಒಂದೇ ಥರ ಇರ್ತಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಆದರೆ ಮೊಳ ಅಂತಂದರೆ ಆಯಾ ಕಾಲದ ಆಯಾ ಮನುಷ್ಯರ ಮೊಳ, ಅದರಿಂದ ವ್ಯವಹಾರ ಮಾಡ್ತಿದ್ರು. ನಾಲ್ಕು ಮೊಳ ಬಟ್ಟೆ ತೊಗೊಂಡು ಬಾ, ನಾಲ್ಕು ಮೊಳ ಸಾಕ್ತಿದ್ವಿ, ಶರ್ಟ್ ತಯಾರಾಗ್ತೈತಿ ಅದ್ರೊಳಗೆ. ಹಾಂ, ನಿಸರ್ಗದ ಅನುಸಾರವಾಗಿ ಎತ್ತರ ಅಳ್ತೀನೂ ಅಷ್ಟೇ. ಅಂದರೆ ನಮ್ಮ ನಮ್ಮ ಒಳದಿಂದ
ಆದಿನಾಥ ಭಗವಂತರ ಭಯಂಕರ ಮುಂಚೆ,
ಹಾಂ ಭಾಳ ಎತ್ತರ ಇರಬೇಕಲ್ಲ, ಭಯಂಕರ ಎತ್ತರ ಇರಬೇಕು ಅವು. ಅದು ಸಮಯಕ್ಕೆ ತಕ್ಕಂತೆ ಎಲ್ಲ ಕಲ್ಲು ಮಣ್ಣು ಎಲ್ಲ ಉರುಳಿ ಸಣ್ಣದಾಗ್ತದೆ. ಈಗ ಇದನ್ನು ಈ ಊರಾಗ ನೋಡ್ರಿ ನೀವು, ಈ ಮನೆಗಳೇನು ಹಳೆವು ಕಟ್ಟಿದ್ರಲ್ಲ, ದಾರಿ ಮೇಲೆ ಬಸ್ತಿ ಹೋಗುತ್ತಾಗ ಇವೇನು ಮನೆಗಳು ಕಾಣ್ತಾವೆ, ಕಟ್ಟಿಗಳು ಕಾಣ್ತಾವವ. ನಾವು ಸಣ್ಣವರು ಅದ್ರ ಮ್ಯಾಗ ಜಿಗಿದು ಕುಂತಿದ್ದು, ಅಷ್ಟು ಎತ್ತರಿದ್ದವು. ಈಗ ಆರಾಮದಿಂದ ಕುರ್ಚಿ ಮೇಲೆ ಕೂತಷ್ಟು ಎತ್ತರಿದವು. ಅಂದರೆ ಭೂಮಿ ಎತ್ತರ ಆಗ್ತಾ ಇದೆ. ಎತ್ತರ ಇಲ್ಲಿ ಯಾಕಾಯಿತು, ಸಮಯ ಸಿಗರ ಕಡಿಮೆ ಆಯಿತು, ಇದು ಎತ್ತರ ಆಯಿತು. ಯಾಕೆ ರೋಡ್ಗಳು ಜಾಸ್ತಿ, ಅದು ಎಷ್ಟೋ ಸಲ ರೋಡ್ ಮಾಡಿದರು, ಆ ಮಣ್ಣು ಹಳೇದು ಮಣ್ಣು ತೆಗಿಲಿಲ್ಲ, ಅದ್ರ ಮ್ಯಾಗ ರೋಡ್ ಮಾಡ್ಕೋತ ಹೋದರು, ಅದು ಮನೆ ಕೆಳಗೆ ಹೊಂಟು ರೋಡ್ ಮ್ಯಾಗ ಬಂತು. ಇದು ಒಂಥರದ ಪರಿವರ್ತನೆ. ಊರೊಳಗೆ ಉತ್ಸರ್ಪಣೆ ನಡೆದಿದೆ, ಊರ ಹೊರಗೆ ಅವಸರ್ಪಣೆ ನಡೆದಿದೆ. ಊರೆಲ್ಲ ಎತ್ತರ ಆಗ್ತಾ ಇದ್ದಾವ, ಮತ್ತು ಊರಿನೆಲ್ಲ ಹೊಲ ಅವ ಇವೆಲ್ಲ ಡೌನ್ ಆಗ್ತಾ ಇದ್ದಾವ. ಯಾಕಂದರೆ ಇಲ್ಲಿ ಪ್ರತಿ ಸಲ ಮನೆ ಕಟ್ಟೋದು ಹಳೇದಾಯಿತು ಅಂತಂದರೆ ಪ್ರತಿ 100 ವರ್ಷಕ್ಕೆ 150 ವರ್ಷಕ್ಕೆ ಒಂದೊಂದು ಮನೆ ಕಟ್ತಾ ಇರ್ತಾರೆ. ಕಟ್ಟುವಾಗ ಆ ಹಳೆ ಮಣ್ಣನ್ನು ತೆಗಿಲವರು, ಅದನ್ನು ಅಲ್ಲೇ ದಬಾಯಿಸಿ ಅದ್ರ ಮೇಲೆ ಕಟ್ತಾರೆ. ಒಂದು ಸ್ವಲ್ಪ ಮತ್ತೆ ಜರ ಎತ್ತರ ಮಾಡ್ಕೋತಾರೆ ಅದಕ್ಕಿಂತ, ಯಾಕಂದರೆ ರೋಡ್ ಎತ್ತರ ಆಗಿರ್ತಾವಲ್ಲ. ಆ ರೋಡ್ಕ್ಕಿಂತ 5 ಫೂಟ್ ಮತ್ತೆ ಎತ್ತರ ಕಟ್ಟೋದು. ಆಮೇಲೆ ಈ 5 ಫೂಟ 100-150 ವರ್ಷ ತಕ್ಕಂತಂದ್ರೆ ಮತ್ತೆ ರೋಡ ಸಮಾನ ಬರ್ತೈತಿ ಅಲ್ಲಿ ತನಕ, ಮತ್ತೆ ಎತ್ತರ ಮಾಡ್ಕೋತಾರೆ. ಹೀಗೆ ಊರು ಉತ್ಸರ್ಪಣಿ ಕಾಲದ ಹಿಡ್ಕೊಂಡು ನಡೀತೈತಿ. ಆಮೇಲೆ ಇವು ಪರ್ವತಗಳು ಅವು ಇವು ಎಲ್ಲ ಎತ್ತರ ಹೆಂಗಾಗೋದು ಅಂತಂದರೆ, ಒಂದು ಸಲ ಪ್ರಲಯ ಆಯಿತು ಅಂತಂದರೆ 6ನೇ ಕಾಲದ ಕೊನೆಯಲ್ಲಿ, ಒಂದು ಸಲ ಪ್ರಲಯ ಆಯಿತು ಅಂತಂದರೆ ಭೂಮಿ ಹೊಲದಾಗ ಹೆಂಗೆ ನೇಗಿಲ ಹೊಡೆದಂಗೆ ಕೆಳಗಿನ ಮೇಲೆ ಮೇಲಿಂದ ಕೆಳಗಾಗಿ ದಿನ್ನಿ ತಗ್ಗ ಈ ಥರ ಆಗ್ತದೆ ಅಲ್ಲ, ಆವಾಗ ನೈಸರ್ಗಿಕವಾಗಿ ಆಗ್ತಕ್ಕಂತಹ ಈ ಪ್ರಲಯ ಒಮ್ಮೆ ಆಯಿತು ಅಂತಂದರೆ ಎಲ್ಲಿ ಪರ್ವತ ಇದೆಯೋ ಅದು ಪರ್ವತ, ದೊಡ್ಡ ಪರ್ವತ. ಎಲ್ಲಿ ತಗ್ಗು ಬಿತ್ತೋ ಅದು ತಗ್ಗ, ಅದು ಕಾಯಂ ತಗ್ಗ. ಇನ್ನು ಮಳೆ ಬಿತ್ತು ಅಂತಂದರೆ ಆ ನೀರೆಲ್ಲ ಬಂದು ಅಲ್ಲಿ ಸ್ಟಾಕ್ ಹಾಕೋತ್ ಹೋಗೋದು, ಅದೇ ಸಮುದ್ರ ಆಯಿತು. ಸಮುದ್ರ ಇದ್ದುದು ನೆಲ ಆಗಬಹುದು, ನೆಲ ಇದ್ದುದು ಸಮುದ್ರ ಆಗಬಹುದು. ಪ್ರಲಯ ಕಾಲದಲ್ಲಿ ದೊಡ್ಡ ಪ್ರಲಯ ಅದು, ಅದು ಇನ್ನೂ ದೂರಿದೆ. ಈ ಪ್ರಲಯ ಆದ ನಂತರ ಭೂಮಿ ಎತ್ತರಕ್ಕೆ ಬರ್ತದೆ. ಸಮುದ್ರದ ನೀರೆಲ್ಲ ಹೊರಗೆ ಹೋಗಿಬಿಡ್ತದೆ. ಎಲ್ಲಿ? ಲವಣ ಸಮುದ್ರದಲ್ಲಿ. ಈಗೇನು ಜಗತ್ತು ತೋರಿಸಿದಾರಲ್ಲ, ಜಂಬೂದ್ವೀಪದ ಒಂದು ಮೂಲೆಯಲ್ಲಿ ಒಳಗಡೆಗೆ ನೀರಿದೆ ಜಗತ್ತಿನ ಸುತ್ತಮುತ್ತಲು. ಇದು ಅವಸರ್ಪಿಣಿ ಕಾಲದಲ್ಲಿ ನೀರು ಒಳ ಹೊಕ್ಕು ಜಮೀನ ನಿಧಾನವಾಗಿ ಕೆಳಗೆ ಸರಿತಾ ಜಮೀನು ಹೇಗೆ ಕೆಳಗೆ ಸರಿತದೆ ಹಾಗೂ ನೀರು ಒಳಗೆ ಹೋಗ್ತದೆ. ಆಮೇಲೆ ಭೂಭಾಗ ಕಮ್ಮಿ ಆಗ್ತಾ ಹೋಗ್ತದೆ ಅವಸರ್ಪಿಣಿ ಕೊನೆಯ ಸಮಯ ಬಂದಾಗ ಭೂಮಿ ಎಷ್ಟು ಉಳಿದಿರ್ತದೋ ಅದರೊಳಗೂ ಪ್ರಲಯ ಶುರು ಆಗುತ್ತೆ. ಆಮೇಲೆ ಇದು 1 ಯೋಜನೆ ತನಕ ಕೆಳಗೆ ಹೋಗ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ನೀರಿದ್ದು ಭೂಮಿ, ಭೂಮಿಯದ್ದು ನೀರು, ಈ ಥರದ್ದು ಪ್ರಳಯ ಆಗೇ ಆಗ್ಬೋದು ಅದು. ಅನಂತರ ಇದು 759 ದಿವಸದ್ದೇನು ಪ್ರಳಯ ಇರ್ತದೆ, 7 ದಿವಸದ ಒಂದೊಂದು ಮಳೆಯ ಅನುಸಾರವಾಗಿ 49 ದಿನದ ಪ್ರಳಯ ಮುಗಿದ ನಂತರ ಭೂಮಿ ಪುನಃ ಉತ್ಸರ್ಪಿಣಿ ಕಾಲದಲ್ಲಿ ಮೇಲೆ ಬಂದುಬಿಡ್ತದೆ. ಆಮೇಲೆ ಇದು ಮೇಲೆ ಬರ್ತಾ ಮೇಲೆ ಹೆಚ್ಚಾಕೋತ ಹೋಗ್ತದೆ. ಇದು ಅವಸರ್ಪಿಣಿಯಲ್ಲಿ ಕೆಳಗೆ ಇಳಿತದೆ, ಉತ್ಸರ್ಪಿಣಿಯಲ್ಲಿ ಮೇಲೆ ಇಳಿತದೆ. ಆಮೇಲೆ ಭೂಭಾಗ ಪ್ರಮಾಣ ಹೆಚ್ಚಾಗ್ತದೆ, ಸಮುದ್ರ ನೀರೆಲ್ಲ ಲವಣ ಸಮುದ್ರಕ್ಕೆ ಹೋಗಿಬಿಡುತ್ತೆ. ಇನ್ನು ಆಗಿನ ಕಾಲದ ಜನಗಳಿಗೆ ಸಮುದ್ರ ಯಾವುದು ಅಂತಂದರೆ ಲವಣ ಸಮುದ್ರವೇ ಸಮುದ್ರ. ಈ ಲವಣ ಸಮುದ್ರದ ನೀರು ಒಳಭಕ್ಕು ಈಗ ನಮ್ಮ ಜಗತ್ತಿನ ಸುತ್ತಮುತ್ತಲೂ ಬಂದಿದೆ. ಲವಣ ಸಮುದ್ರ ಅದು ಮಹಾಸಮುದ್ರ. ನಮ್ಮ ಜಗತ್ತಿನ ಸುತ್ತಮುತ್ತಲೂ ಇರತಕ್ಕಂಥ ಇವು ಸಮುದ್ರಗಳು ಸಣ್ಣ ಉಪಸಮುದ್ರಗಳಿವು, ಮಹಾಸಮುದ್ರ ಅಲ್ಲ. ಹೆಸರಿಟ್ಟಿದ್ದೇವೆ ನಾವು ಪೆಸಿಫಿಕ್ ಮಹಾ ಸಮುದ್ರ ಎಂತೆಂಥ ಹೆಸರಿಟ್ಟಿದಾರಲ್ಲ, ಪೆಸಿಫಿಕ್ ಮಹಾಸಮುದ್ರ, ಹಿಂದೂ ಮಹಾಸಾಗರ, ಅರಬಿ ಸಮುದ್ರ, ಇವೆಲ್ಲ ಸಣ್ಣ ಸಣ್ಣ ಸಮುದ್ರಗಳು, ದೊಡ್ಡ ಅಲ್ಲಿವು. ಇವೆಲ್ಲ ಉಪಸಮುದ್ರಗಳು, ಲವಣ ಸಮುದ್ರದ ಉಪಸಮುದ್ರಗಳು ಮತ್ತು ಉಪ್ಪ ಸಮುದ್ರಗಳು. ಅಲ್ಲಿ ಉಪ್ಪಿನ ನೀರಿದೆ, ಇಲ್ಲಿ ಉಪ್ಪಿನ ನೀರಿದೆ. ಇನ್ನು ಈ ಸಮುದ್ರದ ನೀರು ಹೊರಗೆ ಹೋಗಿಬಿಡುತ್ತೆ ಉತ್ಸರ್ಪಿಣಿ ಕಾಲದಲ್ಲಿ. ಇಲ್ಲಿ ಪ್ರಳಯ ಆಗ್ತದೆ, ಒಂದು ಯೋಜನೆ ಕೆಳಗೆ ಹೋಗ್ತದೆ, ಕೆಳಗೆ ಮೇಲೆ ಆಗಿಬಿಟ್ಟು ಭೂಮಿ ಕೆಳಗಿನ ಭಾಗ ಮೇಲೆ, ಮೇಲಿನ ಭಾಗ ಕೆಳಗೆ, ಈ ಥರ ಆಗಿಬಿಡುತ್ತೆ. ನೆಗಲ ಹೊಡೆದಂಗೆ ಒಟ್ಟೆ ಸ್ವಚ್ಛ ಹೊಲ, ಹೊಸ ಯುಗ, ಹೊಸ ಮನುಷ್ಯರು, ಹೊಸ ಭೂಮಿ, ಹೊಸ ಗಿಡಮರಗಳು, ಹೊಸ ಕಲ್ಲು, ಹೊಸ ಮಣ್ಣು, ಎಲ್ಲ ಹೊಸದು. ಆಮೇಲೆ ಇದು ಎಷ್ಟು ಸಮಯದವರೆಗೆ ಇರೋದು? 1 ಕಲ್ಪ ಕಾಲದವರೆಗೆ. ಉತ್ಸರ್ಪಿಣಿ ಮುಗಿದು ಅವಸರ್ಪಿಣಿ ಮುಗಿಬೇಕು, ಮುಗಿಯುವ ಅವಸರ್ಪಿಣಿ ಸ್ಟಾರ್ಟ್ ಆದಾಗ ಆಮೇಲೆ ಸ್ವಲ್ಪ ಸ್ವಲ್ಪ ಇದು ಕೆಳಗೆ ಇಳ್ಕೋತ ಹೋಗ್ತೈತಿ. ಮಧ್ಯ ಮಧ್ಯದಲ್ಲಿ ಭೂಕಂಪ, ಜ್ವಾಲಾಮುಖಿ ಅಂಥ ಇಂಥ ಕಾರಣಗಳನ್ನು ಅನುಸರಿಸಿ ಈ ಭೂಮಿ ಕೆಳಗೆ ಇಳಿತಾ 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 ಲಾಸ್ಟ್ಗೆ ಒಂದು ಯೋಜನೆ ಕೆಳಗೆ ಹೋಗ್ತೈತಿ. ಮತ್ತು ಆಮೇಲೆ ಉತ್ಸರ್ಪಿಣಿಯಲ್ಲಿ ಒಂದು ಯೋಜನೆ ಏನು ಕೆಳಗೆ ಹೋಗಿತ್ತು ಅದು ಒಮ್ಮೆಲೆ ಒಂದು ಯೋಜನೆ ಮೇಲೆ ಬರ್ತೈತಿ. ಇದು ನಿಸರ್ಗವಾಗಿ ತನ್ನಿಂತಾನ ಆಗ್ತಕ್ಕಂತಹ ಪ್ರಕ್ರಿಯೆ, ಯಾರೂ ಮಾಡ್ತಾರಂತಲ್ಲ. ಮತ್ತು ಎಷ್ಟು ಕ್ಷೇತ್ರಗಳಲ್ಲಿ ಈ ಪ್ರಳಯ? 10 ಕ್ಷೇತ್ರಗಳಲ್ಲಿ, 5 ಭರತ ಕ್ಷೇತ್ರಗಳಲ್ಲಿ ಮತ್ತು 5 ಐರಾವತ ಕ್ಷೇತ್ರಗಳಲ್ಲಿ ಈ ಪ್ರಳಯ ಏಕಕಾಲಕ್ಕೆ ಒಂದೇ ಅಟ್ ಎ ಟೈಮ್ ಇದೇ ಕ್ಷಣ ಇಲ್ಲಿ ಘಟನೆ ಆಗ್ತಾ ಇದೆ ಅಂತಂದರೆ 10 ಕ್ಷೇತ್ರಗಳಲ್ಲಿ ಪ್ರಳಯ ಸ್ಟಾರ್ಟ್ ಆಗಿದೆ. ಈ ನಿಸರ್ಗದಲ್ಲಿ ಎಂಥೆಂಥ ನಿಯಮಗಳಿವೆ ಹೇಳೋದು ಅಸಾಧ್ಯ. ಸಮಯಾನುಸಾರ ಏನಾಗಬೇಕೋ ಅದಾಗೇ ಆಗುತ್ತೆ. ಸಮಯಾನುಸಾರ ತೀರ್ಥಂಕರ್ ಯಾವಾಗ ಆಗಬೇಕು ಆದರೂ ಒಬ್ಬರೂ ಪಂಚಮ ಕಾಲದಾಗ ಉಳಿಲಿಲ್ಲ. ಪಂಚಮ ಕಾಲ ಬರುವಷ್ಟರೊಳಗೆ 24 ಜನ ಎಲ್ಲ ಹೋದರು ಮೋಕ್ಷಕ್ಕೆ. ಇದು ನಿಸರ್ಗ ನಿಯಮ. ಇದನ್ನು ಯಾರು ಮಾಡ್ತಾ ಇದ್ದಾರೇನು? ಬ್ರಹ್ಮ, ವಿಷ್ಣು, ಮಹೇಶ, ಯಾರೂ ಮಾಡ್ತಾ ಇಲ್ಲ. ಇದು ತನ್ನ ಸ್ವತಂತ್ರ ಶಕ್ತಿಯಿಂದ ಸಂಚಾಲಿತಿದೆ ಸೃಷ್ಟಿ. ನಿಸರ್ಗ ಸ್ವತಂತ್ರ ಶಕ್ತಿಯ ಸಂಚಾಲನೆ. ಭೂಮಿ ಅಕೃತ್ರಿಮ, ಜಗತ್ತೆಲ್ಲ ಅಕೃತ್ರಿಮ, ಕಲ್ಲು ಅಕೃತ್ರಿಮ. ಇನ್ನು ಕೃತ್ರಿಮ ಏನಂತಂತಂದರೆ ಅಕೃತ್ರಿಮ ವಸ್ತುಗಳನ್ನು ತಂದು ನಾವು ಕೃತ್ರಿಮ ಮನೆಯನ್ನು ಕಟ್ತೀವಿ. ಇದು ಕೃತ್ರಿಮ, ಹಾಲು ಕೃತ್ರಿಮ, ಆದರೆ ಕಟ್ಟಿಗೆ ಕೃತ್ರಿಮೇನು? ಕಟ್ಟಿಗೆನ ಯಾರು ಮಾಡಿದರು? ನಿಸರ್ಗದಿಂದಿದೆಯೋ, ಅದು ನಿಸರ್ಗದ ವಸ್ತು ಅಕೃತ್ರಿಮ. ಇನ್ನು ಅದನ್ನು ಕಂಬು ರೂಪದಲ್ಲಿ ನೀವು ಡಿಸೈನ್ ತೆಗೆದು ರೇಖಾ ಹೊಡೆದು ತಯಾರು ಮಾಡೋದು, ಇದು ಕೃತ್ರಿಮ ಆಯಿತು. ಆಕಾರ ಕೃತ್ರಿಮ, ಆದರೆ ಕಟ್ಟಿಗೆ ಅಕೃತ್ರಿಮ. ನಮ್ಮ ಶರೀರ ಕೃತ್ರಿಮ ಅಕೃತ್ರಿಮ? ಅಕೃತ್ರಿಮ. ಯಾರು ಮಾಡಿದ್ದಾರೆ ಇದನ್ನು? ನಿಸರ್ಗ ನಿಯಮದಿಂದ ತಯಾರಾಗುತ್ತೆ, ಕರ್ಮದ ಕಾರಣದಿಂದ ತಯಾರಾಗಿದೆ. ನಾಮಕರ್ಮ, ನಾಮಕರ್ಮದ ಕಾರಣದಿಂದ ತಯಾರಾಗಿದೆ. ಆದರೆ ನಾಮಕರ್ಮ ಇದು ಪುದ್ಗಲ, ಆ ಕರ್ಮಗಳನ್ನು ಯಾರು ತಯಾರು ಮಾಡಿದರು? ಈ ಪುದ್ಗಲ್ಗಳನ್ನು ಯಾರು ತಯಾರು, ಪುದ್ಗಲ್ ಪರಮಾಣುಗಳನ್ನು ಯಾರು ತಯಾರಿಸಿದರು? ನಿಸರ್ಗದಿಂದ. ಪುದ್ಗಲ್ ಪರಮಾಣುಗಳೆಲ್ಲ ನಿಸರ್ಗದಿಂದ, ಅನಾದಿ ಕಾಲದಿಂದ ಇವೆ. ಜೀವ ತಾನು ತನ್ನ ರಾಗದ್ವೇಷದಿಂದ ಅವುಗಳನ್ನು ಗ್ರಹಣ ಮಾಡ್ತದೆ, ಅವುಗಳ ಫಲವನ್ನು ಪಡೀತದೆ. ಗ್ರಹಣ ಮಾಡೋದು ಕೂಡ ಇದು ನಿಸರ್ಗ. ಸಂಸಾರಿ ಜೀವ, ಅಜ್ಞಾನಿ ಜೀವ, ಅದರ ಅಜ್ಞಾನ. ಅಜ್ಞಾನ ಕೃತ್ರಿಮ ಅಥವಾ ಅಕೃತ್ರಿಮ? ಅಕೃತ್ರಿಮ. ಏನು ಕೃತ್ರಿಮ? ನಾವು ತಯಾರು ಮಾಡಿ ನಮ್ಮಲ್ಲಿ ಹಾಕ್ಕೊಂಡಿದ್ದೇವೆ ಅನ್ನೋ ಅಜ್ಞಾನನ್ನು ಇಲ್ಲ, ಅನಾದಿ ಕಾಲದಿಂದ ಇದೆಯದು. ಅಜ್ಞಾನಕ್ಕೆ ನಾವು ಕೃತ್ರಿಮ ಅಂತಂದರೆ ಆಮೇಲೆ ಇದಕ್ಕಿಂತ ಮೊದಲು ಜ್ಞಾನ ಇತ್ತು ಅಂತ ಅರ್ಥ ಆಗ್ತದೆ. ಅಜ್ಞಾನಕ್ಕಿಂತ ಮೊದಲು ಜ್ಞಾನ ಇತ್ತು, ಈ ಅಜ್ಞಾನವನ್ನು ಕೃತ್ರಿಮ ರೂಪದಲ್ಲಿ ತಯಾರಿ ಜ್ಞಾನದಲ್ಲಿ ಹಾಕಿದಾಗ ಆ ಜ್ಞಾನ ಏನಾಯಿತು? ಕೃತ್ರಿಮ ಆಯಿತು. ಅಜ್ಞಾನಕ್ಕೆ ಕೃತ್ರಿಮ ಅಂತ ಹೇಳಲಿಕ್ಕೆ ಆಗೋಲ್ಲ. ಅಜ್ಞಾನ ಅಕೃತ್ರಿಮ ಇದೆ, ಅನಾದಿಯಂದಿದೆ. ರಾಗದ್ವೇಷಾದಿ ಭಾವಗಳು, ಕಷಾಯ ಭಾವಗಳು ಎಂದಿನಿಂದಿವೆ? ಅವು ಅನಾದಿಯಿಂದ. ಯಾರಾದರೂ ಹಾಕಿದಾರೇನು? ಯಾರಾದರೂ ಕಲಿಸಿದಾರೇನು ನಮಗೆ? ರಾಗದ್ವೇಷ, ಕ್ರೋಧ, ಮಾನ, ಮಾಯಾ, ಲೋಭ, ಈ ಕಷಾಯಗಳು ಉದಯದಲ್ಲಿ ಕ್ರೋಧ ಹೇಗೆ ಮಾಡಬೇಕು, ಪಾಠಶಾಲೆಗಳಿವೆ? ಅಹಂಕಾರ ಹೆಂಗೆ ಮಾಡಬೇಕು, ಕ್ರೋಧ ಹೆಂಗೆ ಮಾಡಬೇಕು, ಲೋಭಿ ಹೆಂಗೆ ಆಗಬೇಕು, ಲೋಭ ಹೆಂಗೆ ಮಾಡಬೇಕು, ಇದನ್ನು ಕಲಿಸುವಂಥದ್ದು ಯಾವ ಶಿಕ್ಷಣ ಸಂಸ್ಥೆಗಳಿವೆ? ಇವುಗಳನ್ನು ಬಿಡಲಿಕ್ಕೆ ಶಿಕ್ಷಣ ಸಂಸ್ಥೆಗಳಿವೆ, ಆದರೆ ಇವುಗಳನ್ನು ಮಾಡಲಿಕ್ಕೆ ಯಾವುದಾದ್ರೂ ಕಲಿಸುವಂತಹ ಸ್ಕೂಲ್ ಕಾಲೇಜುಗಳಿವೆ? ಜಗತ್ತಿನಾಗ ಯಾವುದು ಇದೆ ಹೇಳ್ರಿ ನೋಡೋಣ. ಇಂಥ ಇಂಥ ಕಾಲೇಜ್ನಲ್ಲಿ ಶಿಟ್ ಹೆಂಗೆ ಮಾಡೋದು ಅದು ಕಲಿಸ್ತಾರೆ. ಕಾಲೇಜ್ದಾಗಿದ್ದು ಕಾಲೇಜ್ ಇವೆ ಇಂಥವು ಇಲ್ಲ, ಇದನ್ನು ಕಲಿಸೋದು ಬೇಕಾಗಿಲ್ಲ. ಜೀವ ನಿಸರ್ಗ ನಿಯಮದಿಂದ ತನ್ನ ಸ್ವಭಾವದಿಂದಲೇ ರಾಗದ್ವೇಷಗಳನ್ನು ಮಾಡಿ ಹೊಸ ಹೊಸ ಕರ್ಮಗಳನ್ನು ಕಟ್ಟಿಕೊಳ್ಳುತ್ತದೆ. ಹೊಸ ಕರ್ಮಗಳನ್ನು ಕಟ್ಟಿಕೊಳ್ಳುವಾಗ ಇವು ಕಟ್ತಾ ಇವೆ ಅನ್ನೋದು ಗೊತ್ತಾಗೋದಿಲ್ಲ, ಆದರೆ ರಾಗದ್ವೇಷ ಮಾಡ್ತಾ ಇರೋದು ಆಗ್ತಾ ಇರ್ತದೆ. ನಾನು ಸಿಟ್ಟಿನಲ್ಲಿದ್ದೇನೆ ಗೊತ್ತಾಗಲ್ಲ, ಆಗ್ತೈತಿ. ಸಿಟ್ಟು ಮಾಡಬೇಕು ಮಾಡಬಾರ್ದು ಅದು ಗೊತ್ತಾಗಬೇಕು. ಮಾಡಬಾರ್ದು ಆ ಸಿಟ್ಟನ್ನು ಬಿಡಬೇಕು ಅಂತಂದರೆ ಏನು ಮಾಡಬೇಕು? ಆಮೇಲೆ ಪಾಠಶಾಲೆಯಲ್ಲಿ ಹೋಗಬೇಕು ಕಲಿಕೆ, ಶಾಸ್ತ್ರಾಭ್ಯಾಸ. ಸಿಟ್ಟನ್ನು ಬಿಡಲಿಕ್ಕೆ ಶಾಸ್ತ್ರಾಭ್ಯಾಸ ಬೇಕು, ಆದರೆ ಸಿಟ್ಟನ್ನು ಮಾಡಲಿಕ್ಕೆ ಶಾಸ್ತ್ರಾಭ್ಯಾಸ ಬೇಕೇನು? ಇಲ್ಲ. ಉನ್ನೋದು ತಿನ್ನೋದು ಯಾರು ಕಲಿಸಿದರು? ಕಲಿಸಿದಾರೆ ಯಾರ? ಇಲ್ಲ. ಹುಟ್ಟಿದ ಎರಡನೇ ದಿವಸಕ್ಕೆ ಹಸು ಅದು ಅಂತಂದ್ರೆ ಅಳೋದು. ಇನ್ನು ಬಾಯಿ ಹೆಂಗೆ ಅಳಗಾಡ್ಸೋದ, ನುಂಗೋದು ಹೆಂಗೆ, ಅದು ಯಾರು ಕಲಿಸಿದರು? ಇನ್ನು ವಸ್ತು ಅಷ್ಟೇ ತಂದುಕೊಡ್ತಾರೆ, ಇದಕ್ಕೆ ಏನು ಬೇಕಾಗಿದೆ ಗೊತ್ತಾದವರು ಆ ವಸ್ತುವನ್ನು ತಂದುಕೊಡ್ತಾರೆ. ಆದರೂ ಹಸಿವಾಯಿತು, ಹೆಂಗೆ ತಿನ್ನಬೇಕು, ಹೆಂಗೆ ನುಂಗಬೇಕು, ಏನು ಮಾಡಬೇಕು, ಅದೆಲ್ಲ ಇಷ್ಟಿಷ್ಟು ಒಂದು ವರ್ಷದ ವಯಸ್ಸಿನಲ್ಲಿ ಗೊತ್ತಿತ್ತಲ್ಲ. ತಿನ್ನೋದು ಅನ್ನೋದೆಲ್ಲ ಗೊತ್ತೈತಿ. ತಿನ್ನೋದು ಅನ್ನೋದೆಲ್ಲ ಅಕೃತ್ರಿಮಿ, ಯಾರೂ ಕಲಿಸಬೇಕಾಗಿಲ್ಲ. ಕೃತ್ರಿಮ ಏನಿದೆ ಅಂತಂದರೆ, ಇನ್ನು ಕ್ಷಮಾಧಾರಣೆ ಮಾಡೋದು ಇದು ಕೃತ್ರಿಮ. ಪುರುಷಾರ್ಥಪೂರ್ವಕವಾಗಿ ಯಾವುದನ್ನು ಮಾಡ್ತೀವಿ, ಯಾವುದನ್ನು ಪಡಿತೀವಿ, ಅದೆಲ್ಲ ಕೃತ್ರಿಮ. ಸಿದ್ಧ ಪರಮೇಷ್ಠಿಗಳಲ್ಲಿ ಕೇವಲ ಜ್ಞಾನಿದೆ, ಮೋಕ್ಷ ಇದೆ, ಅದು ಕೃತ್ರಿಮ ಅಕೃತ್ರಿಮ ಎಂದಾದರೂ ಪ್ರಾಪ್ತ ಆಗಿದೆಯಲ್ಲ, ಅದು ಪುರುಷಾರ್ಥಪೂರ್ವಕ ಆಗಿದೆಯಲ್ಲ. ಪುರುಷಾರ್ಥ ಸಿದ್ಧ ವಸ್ತು ಅದು ಮೋಕ್ಷ ಅಂತಂದರೆ. ಪುರುಷಾರ್ಥ ಸಿದ್ಧ, ಪುರುಷಾರ್ಥ ಅಂದರೆ ಮಾಡುವಂಥದ್ದು, ಏನಾದರೂ ಮಾಡೋದು. ಏನು ಮಾಡೋದು? ಆತ್ಮ ಕರ್ಮಗಳನ್ನು ಹೊರಹಾಕೋದು, ಆತ್ಮನನ್ನು ಸ್ವತಂತ್ರ ಮಾಡಿಸೋದು, ಇದು ಕೃತ್ರಿಮ. ಮಾಡಿ ಪಡ್ಕೊಂಡಿದ್ದೇವೆ. ಮೋಕ್ಷ ಪರ್ಯಾಯ ಕೃತ್ರಿಮಿದೆ, ಆದರೆ ಸಂಸಾರ ಪರ್ಯಾಯ ಅಕೃತ್ರಿಮಿದೆ. ಕ್ರೋಧ ಅಕೃತ್ರಿಮಿದೆ, ಮಾನ ಮಾಯಾ ಲೋಭ ಇವೆಲ್ಲ ಅಕೃತ್ರಿಮ. ಅನಾದಿಯಿಂದ ಯಾವುದಿದೆಯೋ, ಯಾವುದನ್ನು ನಮಗೆ ಯಾರೂ ಕಲಿಸಿಲ್ವೋ, ನಾವು ಸ್ವತಃ ಮಾಡ್ತಾ ಬಂದಿದ್ದೇವೆಯೋ, ನಾವು ಎಲ್ಲಿ ಏಕೇಂದ್ರೀಯ ಅವಸ್ಥೆಯಲ್ಲಿ ಇದ್ರೂ ಕೂಡ ಮಾಡಿದ್ದೇವೆಯೋ, ಕ್ರೋಧ ಮಾನ ಮಾಯಾ ಲೋಭ ಏಕೇಂದ್ರೀಯ ಜೀವಗಳಿಗಿಲ್ಲ ಇದೆ. ಗಿಡಮರಗಳಿಗೂ ಕೂಡ ಹಸಿವೆ ಬಾಯಾರಿಕೆ ಇದೆ. ಕೆಲವೊಂದು ಗಿಡಮರಗಳು ಮಾಂಸಭಕ್ಷಿ ಇವೆ, ಶಾಖಾಹಾರಿ ಅಲ್ಲವು. ಗಿಡ ಅಂದರೆ ಶಾಖ, ಅದನ್ನು ತಿನ್ನೋರಿಗೆ ಶಾಖಾಹಾರಿ ಅಂತಾರೆ. ಆದರೆ ಗಿಡಗಳೇ ಶಾಖಗಳೇ ಮಾಂಸಾಹಾರಿ. ಶಾಖ ಅಂದರೆ ವನಸ್ಪತಿ, ಶಾಖ ಅಂದರೆ ವನಸ್ಪತಿ. ಆ ವನಸ್ಪತಿ ತಾನು ಜೀವಿಗಳನ್ನು ಹಿಡ್ಕೊಂಡು ತಿಂತದೆ ಅಂತಂದರೆ ಇದು ಮಾಂಸಾಹಾರಿ ಆಯ್ತಲ್ಲ. ವಿದೇಶದಲ್ಲಿ ಕೆಲವೊಂದು ಇಂಥ ಗಿಡಮರಗಳಿವೆ ಅಂತ ಟಿ ವಿದಲ್ಲೂ ತೋರಿಸ್ತಾರೆ. ಯಾವಾಗಾದರೂ ನೋಡಿದಿರಿ? ಯಾವಾಗ ನೋಡಿಲ್ಲ? ಇದೋ ಹಿಂಗಿರ್ತಾವೆ. ನಾವೊಂದು ಸಲ ನೋಡಿದ್ದೀವಿ, ಅದನ್ನು ತೋರಿಸಿದ್ರು ಈ ಥರ ಬೆರಳಿದವಲ್ಲ, ಇದೇ ಥರ ಇಲ್ಲೊಂದು ಇಲ್ಲೊಂದು ಹಿಂಗೆ ಎರಡು ತಪ್ಪಲು. ಆಮೇಲೆ ಒಂದು ಮಧುಮಕ್ಕಿ ಅಥವಾ ಭ್ರಮರ ಬಂದು ಏನು ಮಾಡ್ತದೆ, ಇದರೊಳಗೆ ಸುಗಂಧ ಇರ್ತದೆ, ಇಲ್ಲಿ 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 ಸುಗಂಧ ಇರುತ್ತೆ ಗಿಡದ ತಪ್ಪಲಿನ ಸೆಂಟರಿನಲ್ಲಿ. ಆ ಸುಗಂಧ ವಾಸನೆಗಾಗಿ ಅದು ಬಂದುಬಿಡ್ತದೆ. ಆಮೇಲೆ ಅದನ್ನು ಮೂಸ್ತಿರ್ತದೆ, ಅದು ಮೂಸ್ತಾ ಮೂಸ್ತಾ ಅದನ್ನು ಜಗ್ತಾ ಆ ಸುವಾಸನೆಯನ್ನು ಗ್ರಹಣ ಮಾಡ್ತದೆ. ಎಲ್ಲ ಗ್ರಹಣ ಮಾಡ್ತಾ ತನ್ನನ್ನೇ ತಾನು ಮರಿತದೆ, ಅದು ಅಲ್ಲೇ ಕೂತ್ಕೊಳ್ತದೆ. ಆಮೇಲೆ ಬಂದು ಕೂತ್ಕೊಂಡ ತಕ್ಷಣ ಆ ಮರದ ಎರಡೂ ತಪ್ಪಲುಗಳು ಹೇಗೆ ಆಗ್ತಾವೆ ಗೊತ್ತಾ? ಹೀಗೆ ನಿಧಾನವಾಗಿ, ಗೊತ್ತಾಗಲ್ಲ ಅದಕ್ಕೆ ಗೊತ್ತಾಗಲ್ಲ. ಆಮೇಲೆ ಇಷ್ಟು ಬಂದು ಇಲ್ಲೋ, ಆವಾಗ ಪಟ್ ಏಕ್ದಮ್. ನೀವು ಹೆಂಗೆ ನೊಣ ಹಿಡಿತೀರಲ್ಲ, ಕೈಲಿ ಇಲ್ಲಿ ಕುದೀತಂದ್ರೆ ಗಪ್ 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 ಗಪ್. ಸೇಮ್ ಇದನ್ನು ತೋರಿಸಿದ್ದಾರೆ. ಎಂಥ ವನಸ್ಪತಿಗಳಿವೆ, ಪ್ರಾಣಿಗಳನ್ನು ಬೇಟೆಯಾಡ್ತವು ಈ ಥರ ತಪ್ಪಲು. ಇಲ್ಲಿ ತನಕ ಬಂದ ನಂತರ ಇಷ್ಟು ಬಂತು ಅಂದರೆ ಪಟ್ ಅಂತ ಬಂದ್ ಮಾಡ್ಕೊಂಡ್ಬಿಡ್ತಾವೆ. ಆಮೇಲೆ ಯಾವಾಗ ತೀರ್ತಾವೆ, ಅದು ಸತ್ತು ಪೂರಾ ಆ ಥರದ್ದೆಲ್ಲ ಆಹಾರವನ್ನು ತಮ್ಮ ಅದಕ್ಕೆ ಸೂಕ್ಷ್ಮ ಮುಳ್ಳುಗಳಗತ್ಲೇ ಇರ್ತಾವೆ, ಮುಳ್ಳದ ಮುಖಾಂತರ ಅದನ್ನು ಜಗ್ತಾವೆ. ಅದರ ರಕ್ತವನ್ನು ರಸವನ್ನೆಲ್ಲ ಹಿರ್ಕೊಂಡ ನಂತರ ಎಲುಬುಗಳು ಉಳಿದ ನಂತರ ಆಮೇಲೆ ಹೀಗೆ ಮತ್ತೆ ಅವು ತಪ್ಪಲು ತೆರೀತಾವೆ. ಟಿ ವಿಯಲ್ಲಿ ಎಲ್ಲ ತೋರಿಸ್ತಿರ್ತಾರೆ, ಅದನ್ನು ನೋಡ್ತು ಬರ್ರಿ. ಏನು ಕ್ರಿಕೆಟ್ ನೋಡ್ತೀರಿ, ಅದನ್ನು ನೋಡ್ತೀರಿ, ಏನು ಉಪಯೋಗ ಇವೆಲ್ಲ? ಧಾರಾವಾಹಿ ನೋಡ್ತಾರೆ, ಧಾರಾವಾಹಿ. ಆ ಧಾರಾವಾಹಿ ನೋಡ್ತಾ ನೋಡ್ತಾ ದಾರುವಾಹಿ ಆಗಿಬಿಡ್ತಾರೆ ಇವರು. ಇವುಗಳನ್ನು ನೋಡಬೇಕು, ಹೊಸ ಹೊಸ ಶೋಧಗಳನ್ನು ತೋರಿಸ್ತಿರ್ತಾರೆ. ವನಸ್ಪತಿ ಜಾತಿಗಳು ಎಷ್ಟು, ಯಾವ ವನಸ್ಪತಿ ಯಾವ ಥರ ಇರ್ತದೆ, ಅದರದ್ದು ಬದುಕೇನಿದೆ, ಜೀವನ ಏನು, ಹೇಗೆ ಹುಟ್ಟುತ್ತದೆ, ಹೇಗೆ ಮೊಳಕೆ ಹೊಡಿತದೆ, ಮೊಳಕೆ ಹೊಡೆದ ನಂತರ ಯಾವ ಥರ ಹೂ ಆಗ್ತದೆ, ಇಂಥ ವನಸ್ಪತಿ ವಿಜ್ಞಾನವನ್ನು ಮತ್ತು ಎಷ್ಟೋ ಭೂಗರ್ಭದಲ್ಲಿರ್ತಕ್ಕಂತಹ ವಿಶೇಷತೆಗಳನ್ನು ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಕೀಟಾಣುವಿನ ಪೂರ್ತಿ ಇಡೀ ಜೀವನವನ್ನು ತೋರಿಸ್ತಾರೆ. ಇರಿವುಗಳದ್ದು, ನೊಣಗಳದ್ದು, ಜೇನುಹುಳುಗಳದ್ದು, ಎಲ್ಲದರದ್ದು ಬೇರೆ ಬೇರೆ. ಇದು ಬಯಾಲಜಿ, ಜೀವವಿಜ್ಞಾನ. ಟಿ ವಿಯೊಳಗೆ ಭಾಳ ಹೊಸ ಸಂಶೋಧನೆಯನ್ನು ತೋರಿಸ್ತಿರ್ತಾರೆ. ಹಾವುಗಳದ್ದು, ಹಾವುಗಳದ್ದಂತೂ ಕಾಯಂ ಯಾವಾಗಲೂ ಒಂದು ಸುರಣ ಇರ್ತದೆ. ಇದನ್ನು ನೋಡಬೇಕು, ಇದರಿಂದ ಹೊಸ ಜ್ಞಾನ ಸಿಗುತ್ತೆ. ಕ್ರಿಕೆಟ್ ಏನು ನೋಡೋದು, ಸೋಲು ಗೆಲುವು ಅವರಿಗೆ, ಆಮೇಲೆ ಅದು ರೊಕ್ಕ ಇಟ್ಟು ಆಡ್ತಿರ್ತಾರೋ, ರೊಕ್ಕ ನಿಮಗೆ ಸಿಗೋದನ್ನು ಅವ್ರಿಗೆ ಸಿಗೋದು, ಅಷ್ಟೇ ಯಾಕೆ ಅದನ್ನು ಮನನ್ನು ಕೊಟ್ಟು ಚೆತ್ತು ಕೊಟ್ಟು ನೋಡೋದು. ಭಾರತ ಗೆದ್ದಿತು ಅಥವಾ ಪಾಕಿಸ್ತಾನ ಗೆಲ್ಲವ್ರು ಅವರಂತ, ಮತ್ತು ಇವು ಪಟಾಕಿ ಹಿಡಿ ಇವರು ಓಡ್ಯಾವ್ರಂತ. ಅದು ಜುಗಾರಿ ಆಡ್ದಂಗೆ ಐತೆಲ್ಲ, ರೊಕ್ಕ ಇಟ್ಟು ಆಡ್ತಿರಲಿಲ್ಲ, ಇಡ್ತಾರಿಲ್ಲ ಅವರು, ಅದು ಜುಗಾರಿ ಅಲ್ಲದ. ಇಸ್ಪಟ್ ಆಡೋದೇನು ಮತ್ತು ಕ್ರಿಕೆಟ್ ಆಡೋದೇನು ಎಲ್ಲ ಒಂದು ಐತಿ. ರೊಕ್ಕ ಇಟ್ಟು ಇಸ್ಪಟ್ ಆಡೋದಂದ್ರೆ ಏನು ಮತ್ತು ಕ್ರಿಕೆಟ್ ಆಡೋದು ಎಲ್ಲ ಒಂದು. ಏನು ನೋಡೋದು ಅದನ್ನು, ರಾವ್ ಸಾಹೇಬ್ ಎಂದ ನೋಡಂಗಿಲ್ಲ. ನೋಡ್ತಿ ಇಲ್ಲ ಇಲ್ಲ. ಹಾಂ, ಪುರಾತತ್ವ ವಿಭಾಗಕ್ಕನುಸರಿಸಿ ಜೈನ ಧರ್ಮದ ಪ್ರಾಚೀನತೆ ಏನು ಉತ್ತರ ಕೊಟ್ಟಿದ್ದರಲ್ಲಿ, ಅನೇಕ ಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞರು ಸಿಂಧೂ ಕಣಿವೆಯ ನಾಗರಿಕತೆಯ ಕಾಲದಿಂದ ಜೈನ ಧರ್ಮದ ಪ್ರಾಚೀನತೆಯನ್ನು ಸ್ವೀಕರಿಸಿರುವರು. ಭೂ ಅಗೆತದ ವೇಳೆ ಸಿಕ್ಕಿರುವ ಮುದ್ರೆ ಅಂದರೆ ದುಡ್ಡ, ಭೂಮಿಯನ್ನು ಅಗೆಯುವಾಗ ಆಗಿನ ನಾಗರಿಕತೆಯಲ್ಲಿ ಎಷ್ಟು 4,000 ವರ್ಷದ ಹಿಂದಿನ ಅವು ಇವು ಸಿಕ್ಕಿವೆ ಮುದ್ರೆಗಳು. ಮುದ್ರೆ ನಂಬರ್ 449 ಅವು ಸಿಕ್ಕ ನಂತರ ಅವಕ್ಕೊಂದು ನಂಬರ್ ಕೊಟ್ಬಿಟ್ಟಾರೆ, ಅವರು ಕ್ರಮದಿಂದ ನಂಬರ್ ಕೊಟ್ಟಾರೆ. ಈ ಮುದ್ರೆ ಯಾವ ಕಾಲದ್ದು, ಈ ಮುದ್ರೆ ಯಾವ ಕಾಲದ್ದು, ಈ ಥರ ಅದಕ್ಕೊಂದು ನಂಬರ್ ಕೊಟ್ಟಾರೆ ಅವರು. ಅದರೊಳಗೆ 449 ನಂಬರಿನಲ್ಲಿರತಕ್ಕಂಥ ಮುದ್ರೆಯನ್ನು ಪ್ರೊಫೆಸರ್ ಪ್ರಾಣನಾಥ ಅಂದರೆ ಇವನೊಬ್ಬನು ಸಂಶೋಧಕ, ಪ್ರಾಣನಾಥ ವಿದ್ಯಾಲಂಕಾರರು ಜಿನೇಶ್ವರ ಎಂದು ಓದಿರುವರು. ಆ ದುಡ್ಡಿನ ಮೇಲೆ ಜಿನೇಶ್ವರ ಅಂತ ಬರೆದಿದ್ದು, ಅದನ್ನು ಓದಿದ್ದಾರೆ ಅವರು. ಆಗಿನ ಕಾಲದ ಭಾಷೆ ಪ್ರಾಕೃತ ಇತ್ತು, ನೇಮಿನಾಥ್ ಭಗವಂತರ ಕಾಲದ ಭಾಷೆ ಪ್ರಾಕೃತ, ಆಗಿನ ಲಿಪಿ ಬೇರೆ, ಓದೋದು ಭಾಳ ಕಷ್ಟ. ಆದರೂ ಓದುವಂಥ ಅಭ್ಯಾಸ ಮಾಡಿಕೊಂಡಾಗ ಅದು ಓದಲಿಕ್ಕೆ ಬರ್ತದೆ. ಒಂದೊಂದು ಅಕ್ಷರವನ್ನು ಗುರುತಿಸ್ಕೊಂಡು ಈ ತಯಾರು ಮಾಡ್ಕೋಬೇಕು. ಆಮೇಲೆ ಒಂದೊಂದು ಅಕ್ಷರ ಆಧಾರದಿಂದ ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಹಳೆ ಲಿಪಿಗಳನ್ನು ಓದುವಂಥ ಅಭ್ಯಾಸ ಮಾಡುವಾಗ ಅದರೊಳಗೆ ಅ ಅಂದರೆ ಹೀಗೆ ಇರ್ತದೆ ಅನ್ನೋದನ್ನು ಗುರುತಿಸ್ಕೊಳ್ಳೋದು, ಆ ಅಂದರೆ ಈ ಥರ ಇರ್ತದೆ ಅದನ್ನು ಗುರುತಿಸ್ಕೊಳ್ಳೋದು. ಈ ಥರ ಬ್ರಾಹ್ಮಿ ಲಿಪಿ ಇವತ್ತಿಗೆ ಅದು 2,000 ವರ್ಷ ಹಿಂದಿನ ಪ್ರಾಚೀನ ಲಿಪಿ. ಆದಿನಾಥ ಭಗವಂತರು ಬ್ರಾಹ್ಮಿ ಮತ್ತು ಸುಂದರಿಗೆ ಕಲಿಸಿರುವಂತಹ ವಿದ್ಯೆ, ಅಂಕವಿದ್ಯೆಯನ್ನು ಸುಂದರಿ ಕಲಿಸಿದರು, ಬ್ರಾಹ್ಮಿ ಲಿಪಿಯನ್ನು ಅಕ್ಷರ ವಿದ್ಯೆಯನ್ನು ಬ್ರಾಹ್ಮಿಗೆ ಕಲಿಸಿದರು. ಮಗಳು, ಇಬ್ಬರು ಮಗಳು, 2 ಜನ ಮಕ್ಕಳಿಗೆ ಕಲಿಸಿದ್ರಲ್ಲ, ಆವಾಗಿನ ಲಿಪಿ ಚತುರ್ಥ ಕಾಲದಲ್ಲಿ ಅದು ಸುರಕ್ಷಿತವಾಗಿ ಉಳಿಯಿತು. 2,000 ವರ್ಷಗಳ ಹಿಂದೆ ಆ ಲಿಪಿ ಇತ್ತು. ಆ ಲಿಪಿಯಲ್ಲಿ ಅಶೋಕ ಚಕ್ರವರ್ತಿ ಸಮ್ರಾಟ ಅಶೋಕ ಶ್ರೇಣಿಕ ರಾಜನ ಮೊಮ್ಮಗ ಇವನು ರಾಜ ಶ್ರೇಣಿಕನ ಮೊಮ್ಮಗ ರಾಜ ಶ್ರೇಣಿಕನ ಮಗ ಬಿಂಬಸಾರ ಬಿಂಬಸಾರನ ಮಗ ಅಶೋಕ ಅಶೋಕ 2200-300 ವರ್ಷಗಳ ಹಿಂದಿನ ಮಾತಿದು 2300 ವರ್ಷಗಳ ಹಿಂದೆ ಇದನ್ನು ಇದು ಮಾಡಿದ್ದ ಕೆತ್ತಿಸಿದ್ದ ಆ ಶಿಲಾಲೇಖಗಳಲ್ಲಿ ಇರುವಂಥ ಲಿಪಿಯನ್ನು ವಿದ್ವಾಂಸರು ಒಂದೊಂದು ಅಕ್ಷರನ್ನು ಓದಲಿಕ್ಕೆ ಕಲಿತರು ಆ ಆಧಾರದಿಂದ ಇಲ್ಲಿ ಬರೆದಿದ್ದಾರೆ ಅರ್ಧಮಾಗದಿ ಅರ್ಧಮಾಗದಿ ಅಂತಂದರೆ ಅದು ಪ್ರಾಕೃತಿತ್ತು ಆದರೆ ಅರ್ಧ ಮಗಧ ದೇಶದಲ್ಲಿ ಮಗಧ ದೇಶದ ಹೆಸರು ಮಗಧ ದೇಶದಿಂದ ಮಾಗದಿ ಅಂತಾಯಿತು ಅರ್ಧ ಮಗಧ ದೇಶದಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಈಗ ಹೆಂಗೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನಾವು ಯಾವ ಕರ್ನಾಟಕದವರು ನೀವು ಯಾವ ಕರ್ನಾಟಕದವರು ಉತ್ತರ ಕರ್ನಾಟಕದವ್ರು ದಕ್ಷಿಣ ಕರ್ನಾಟಕ ದೇಶ ದಕ್ಷಿಣ ಆದರೆ ಕರ್ನಾಟಕ ಉತ್ತರ ರಾಜ್ಯ ಉತ್ತರದ ರಾಜ್ಯದವರು ನಾವು ಉತ್ತರ ಭಾಗದವರು ನಾವು ಉತ್ತರ ಭಾಗದವರು ಈ ಉತ್ತರ ಸರಿ ಇದೆ ದೇಶ ದಕ್ಷಿಣದವರು ನಾವು ಉತ್ತರದವರು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮೈಸೂರಿನ ಕಡೆಗಿರುವಂಥ ಕನ್ನಡ ಭಾಷೆ ಆಮೇಲೆ ಹುಬ್ಬಳ್ಳಿ ಕಡೆ ಇರ್ತಕ್ಕಂಥ ಕನ್ನಡ ಭಾಷೆ ವ್ಯತ್ಯಾಸ ಇದೆಯಲ್ಲ ಈ ಥರ ಮಗಧ ದೇಶದಲ್ಲಿ ಭಾಳ ದೊಡ್ಡ ದೇಶ ಅಲ್ಲದ ಆ ಒಂದು ಪ್ರದೇಶದಲ್ಲಿ ಅಂದರೆ ಇವತ್ತಿನ ಬಿಹಾರ ಪ್ರಾಂತದಲ್ಲಿ ಅರ್ಧದಲ್ಲಿ ಈ ಪ್ರಾಕೃತ ಭಾಷೆಯನ್ನು ಒಂದು ಥರ ಮಾತನಾಡ್ತಿದ್ರು ಇನ್ನು ಅರ್ಧದಲ್ಲಿ ಮತ್ತೊಂದು ಥರ ಮಾಡ್ತಿದ್ರು ಹಿಂಗೆ ಎರಡೂ ಸೇರಿಸಿ ಅದು ಅರ್ಧಮಾಗದಿ ಆಯಿತು ಅರ್ಧಮಾಗದಿ ಅಂದರೆ ಅರ್ಧ ದೇಶದಲ್ಲಿ ಮಾತನಾಡುವಂಥ ಭಾಷೆ ಇನ್ನು ಅರ್ಧ ದೇಶದಲ್ಲಿ ಮಾತನಾಡುವಂಥ ಭಾಷೆ ಆ ಎರಡನ್ನು ಮಿಕ್ಸ್ ಮಾಡಿ ಬರೆದಿದ್ದರು ಮಹಾವೀರ ಭಗವಂತರ ಉಪದೇಶ ಅರ್ಧಮಾಗದಿಯಲ್ಲಿ ಆಯಿತು ಅಂತ ಹೇಳ್ತಾರಲ್ಲ ಅಂದರೆ ಒಂದೇ ಭಾಷೆಯಲ್ಲಿ ಆಗಲಿಲ್ಲ ಅದು ಅರ್ಧ ಭಾಗದಲ್ಲಿ ಏನಿತ್ತಲ್ಲ ಅವರಿಗೆ ತಿಳಿಯುವಂತೆ ಅದೇ ಭಾಷೆಯಲ್ಲಿ ಉಪದೇಶ ಆಯಿತು ತೀರ್ಥಂಕರರು ಓಂಕಾರ ಧ್ವನಿಯನ್ನು ಹೊರಡಿಸೋರು ಅವರೇನು ಭಾಷೆಯಲ್ಲಿ ಮಾತನಾಡಲ್ಲ ಆದರೆ ಆ ಭಾಷೆಯನ್ನು ಕನ್ವರ್ಟ್ ಮಾಡಿ ಗಣಧರ್ ಪರಮಿಷ್ಠಿಗಳಾಗಲಿ ಅಥವಾ ಆಗಿನ ಸಮೋಶರಣವನ್ನು ರಚಿಸಿರ್ತಕ್ಕಂತಹ ದೇವತೆಗಳಾಗಲಿ ಆ ಓಂಕಾರ ಧ್ವನಿಯನ್ನು 18 ಭಾಷೆಗಳಲ್ಲಿ ತಿಳಿಯುವಂತೆ ಮಾಡ್ತಾರಲ್ಲ ದೇವತೆಗಳು ಕನ್ವರ್ಟ್ ಮಾಡ್ತಾರೆ ದಿವ್ಯ ಧ್ವನಿಯನ್ನು ಆ ದಿವ್ಯ ಧ್ವನಿ ಹೊರಡಿತು ಅಂತಂದರೆ ನಮ್ಮ ಕಿವಿ ತನಕ ಬರುವಾಗ ಅದು ಓಂಕಾರ ರೂಪದಲ್ಲಿರುತ್ತೆ ಮತ್ತು ಕೇಳಿಸುವಾಗ ನಮ್ಮ ಭಾಷೆಯಲ್ಲಿ ಕೇಳಿಸ್ತದೆ ಇದು ಯಾರು ಮಾಡಿದರು ಇದು ದೇವತೆಗಳು ಮಾಡಿದರು ನಮ್ಮ ಭಾಷೆಯಲ್ಲಿ ನಮಗೆ ತಿಳಿಯುವಂತೆ ಅವರು ಮಾಡ್ತಾರೆ ಇದನ್ನು ಇವತ್ತು ಕೂಡ ಈ ಥರ ಮಾಡ್ತಾರೆ ನಾವು ಕನ್ನಡದಲ್ಲಿ ಮಾತನಾಡ್ತಾ ಇದ್ದರೆ ಇದನ್ನು 18 ಭಾಷೆಯಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಮಷೀನ್ಗಳನ್ನು ತಯಾರು ಮಾಡಿದ್ದಾರೆ ಲೋಕಸಭಾದಲ್ಲಿರಬಹುದು ಇವತ್ತು ತಯಾರು ಮಾಡಿದ್ದಾರೆ ಅದನ್ನು ಇಂಗ್ಲೀಷ್ನಲ್ಲಿ ವ್ಯಾಖ್ಯಾನ ಆಗ್ತಾ ಇತ್ತು ಅಂತಂದರೆ ಹಿಂದಿಯಲ್ಲಿ ಕೇಳಿಸ್ತದೆ ಹಿಂಗೆ ಹಚ್ಕೊಂಡು ಕೊಂಡೋದಷ್ಟು ಅವ್ರವ್ರು ತಮ್ಮ ಕಿವಿಗೆ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ ಆಮೇಲೆ ಮಷೀನಿನಿಂದ ಈ ಕಾರ್ಯ ಸಾಧ್ಯತೆ ಅಂದಮೇಲೆ ದೇವತೆಗಳಿಗೆ ಏನು ಅಸಾಧ್ಯ ಇದೆ ಮನುಷ್ಯರು ಮಾಡಿದ್ದಾರೆ ಅಂದಮೇಲೆ ಏನು ದೇವತೆಗಳು ಏನು ಮಾಡಬಾರ್ದು ಮಾಡಿರಬಹುದು ಸಮೋಷನದಲ್ಲಿ ದೇವತೆಗಳು ಈ ಥರ 18 ಭಾಷೆಯಲ್ಲಿ ಭಗವಂತರ ವಾಣಿಯನ್ನು ಕನ್ವರ್ಟ್ ಮಾಡ್ತಾರೆ ಅಂತಂದರೆ ಏನು ಆಶ್ಚರ್ಯ ಅಲ್ಲ ಮಾಡಿರಬಹುದು ಮುದ್ರೆ ನಂಬರ 449 ಬರೆದದ್ದನ್ನು ಪ್ರೊಫೆಸರ್ ಪ್ರಾಣನಾಥ್ ವಿದ್ಯಾಲಂಕಾರರು ಜಿನೇಶ್ವರ ಎಂದು ಓದಿರುವರು ಅದರ ಮೇಲೆ ಜಿನೇಶ್ವರ ಅಂತ ಬರೆದಿದ್ದಾರೆ ದುಡ್ಡಿನ ಮೇಲೆ ಅಂದರೆ ಆವಾಗ ಜೈನ ಧರ್ಮ ಇತ್ತು ಅಂತ ಎಷ್ಟು ವರ್ಷಗಳ ಹಿಂದೆ 4000 ವರ್ಷಗಳ ಹಿಂದೆ ಆದರೆ ಈಶ್ವರ ಬ್ರಹ್ಮ ಬರೆದಿರತಕ್ಕಂಥ ನಾಣ್ಯಗಳು ಸಿಕ್ಕೇ ಇಲ್ಲ. ಜೈನ ಧರ್ಮ ಪ್ರಾಚೀನ ಅಥವಾ ವೈದಿಕ ಧರ್ಮ ಪ್ರಾಚೀನ, ನಮ್ಮ ದೇಶದ ದೇಶ ಧರ್ಮ, ದೇಶದ ಮೂಲ ಧರ್ಮ ಜೈನ ಧರ್ಮ ಇತ್ತು ಅಥವಾ ವೈದಿಕ ಧರ್ಮ? ಜೈನ ಧರ್ಮ. ಕರ್ಮಭೂಮಿ ಬಂದ ತಕ್ಷಣ ಧರ್ಮದ ಉಪದೇಶ ಪ್ರಾರಂಭವಾಯಿತು. ಯಾರಿಂದ? ಪ್ರಥಮ ಮುನಿಗಳು ಈ ಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ ಪ್ರಥಮ ಮುನಿಗಳಾಗಿರುವವರು ಯಾರು? ಆದಿನಾಥ್ ಭಗವಂತರಲ್ಲ, ಮತ್ತಾರು? ಅವ್ರಿಗಿಂತ ಮುಂಚೆ ಯಾರಿದ್ರ? ಧರ್ಮ ಪ್ರವರ್ತನೆಯನ್ನು ಮಾಡುವವರು ಅಂತಂದರೆ, ಮುನಿ ಮಾರ್ಗವನ್ನು ನಡೆಸುವವರು ಅಂತಂದರೆ, ಮುನಿ ಮಾರ್ಗವನ್ನು ಹೇಳಿಕೊಟ್ಟವರು ಮುನಿಗಳಾದರು, ಮುನಿ ಪರಂಪರೆ ಶುರುವಾಯಿತು. ಯಾರು ಹೇಳ್ಕೊಡ್ತಾರೆ? ತೀರ್ಥಂಕರರು. ಮೊದಲನೇ ತೀರ್ಥಂಕರರು ಪ್ರಥಮ ದಿಗಂಬರ ಆಗ್ತಾರೆ ಅವರು, ಪ್ರಥಮ ದಿಗಂಬರ. ಅದಕ್ಕಾಗಿ ಆದಿನಾಥ ಭಗವಂತರ ಹೆಸರು ಆದಿನಾಥ. ಆದಿಯಲ್ಲಿ ಆಗಿರುವ ನಾಥನೇ ಆದಿನಾಥ. ಆದಿಕಾಲದ ದಿಗಂಬರ ಮುನಿ ಯಾರು ಅಂತಂದರೆ ಆದಿನಾಥ. ಆದಿನಾಥ ಅಂತ ಯಾಕೆ ಹೆಸರಿಟ್ಟರು? ಬೇರೆಯವ್ರಿಗೆ ಯಾಕೆ ಇಡಲಿಲ್ಲ? ಅಜಿತನಾಥರಿಗೆ ಆದಿನಾಥ ಅಂತ ಯಾಕೆ ಹೇಳಬಾರ್ದಾಗಿತ್ತು? ಆದಿನಾಥರಿಗೆ ಎಷ್ಟೋ ಹೆಸರಿಟ್ಟಿದ್ರು, ಆದಿನಾಥ, ವೃಷಭನಾಥ, ಮತ್ತು ಎರಡೇ ಇದಾವ. ಏನ ಸಾವಿರದ ಎಂಟು, ಅವೆಲ್ಲ ಗುಣಗಳ ಅಪೇಕ್ಷೆಯಿಂದ ಹೆಸರು ತಯಾರು ಮಾಡಿದರು. ಆದರೆ ಮುಖ್ಯ ಹೆಸರು ವೃಷಭನಾಥ, ಇದು ಮುಖ್ಯ ಹೆಸರು. ಇಂದ್ರನು ಇಟ್ಟಿರ್ತಕ್ಕಂಥ ಹೆಸರು ಯಾವುದು? ವೃಷಭನಾಥ. ವೃಷಭ ಅಂತ ಯಾಕಿಟ್ಟ? ವೃಷಭ ಅಂದರೆ ಎತ್ತು. ಸಂಸ್ಕೃತ ಭಾಷೆಯಲ್ಲಿ ಎತ್ತಿಗೆ ವೃಷಭ ಅಂತಂತಾರೆ. ವೃಷಭ ಅಂದರೆ ಎತ್ತು. ವೃಷಭ, ವೃಷಭೋ ವೃಷಭಾಃ, ವೃಷಭಂ ವೃಷಭೋ ವೃಷಭಾನ್, ಈ ಥರ ವಿಭಕ್ತಿಗಳನ್ನ ನಡೆಸ್ತೀವಲ್ಲ. ವೃಷಭ ಅಂದರೆ ಎತ್ತು, ಎತ್ತಿನ ಚಿಹ್ನೆ, ಬಲಗಾಲದ ಹೆಬ್ಬೆರಳಿನಲ್ಲಿ ಅವಧಿ ಜ್ಞಾನದಿಂದ ಇಂದ್ರನು ಆದಿನಾಥ ಭಗವಂತರು ಹುಟ್ಟಿದಾಗ, ಭಗವಂತರು ಹುಟ್ಟಿಲ್ಲ, ಆದಿನಾಥರು ಹುಟ್ಟಿದಾಗ ಅಲ್ಲಿ ಸುಮೇರು ಪರ್ವತದ ಮೇಲೆ ಅಭಿಷೇಕ ಮಾಡುವಾಗ ಗುರುತಿಸಿ ಘೋಷಣೆ ಮಾಡಿದ, ಈ ಪ್ರಥಮ ತೀರ್ಥಂಕರಿಗೆ ಬಲಗಾಲಿನ ಹೆಬ್ಬೆರಳಿನಲ್ಲಿ ಯಾವ ಚಿಹ್ನಿದೆ? ಈ ವೃಷಭ ಚಿಹ್ನದಿಂದ ಮೊದಲನೇ ತೀರ್ಥಂಕರನ್ನು ಗುರುತಿಸಬೇಕು ಅಂತ ಹೇಳಿದರು. ಈ ತೀರ್ಥಂಕರಿಗೆ ಚಿಹ್ನೆಗಳಿರ್ತವಲ್ಲ, ಯಾಕೆ ಇರ್ತವೆ? ನಮಗಿರ್ತವೆ ಅಥವಾ ಇಲ್ಲ? ಯಾಕೆ ಸಾಮಾನ್ಯ ಜನಗಳಿಗೆ? ನಿಮ್ಮದು ನೋಡ್ಕೋರಿ ಯಾವ ರೀತಿ. ವೃಷಭ ತೀರ್ಥಂಕರಿಗೆ ಚಿಹ್ನೆಗಳು ಯಾಕಿರಬೇಕು, ಏನು ಕಾರಣ? ಅದಕ್ಕೊಂದು ಕಾರಣ ಇದೆ. ಏನು ಅಂತಂದರೆ, ತೀರ್ಥಂಕರಾದವರೆಲ್ಲರೂ ಕೂಡ ಶರೀರದಿಂದ ಅತಿ ಸುಂದರ. ಒಬ್ಬರು ತೀರ್ಥಂಕರ ಸುಂದರತೆಯನ್ನು ಮತ್ತೊಬ್ಬ ತೀರ್ಥಂಕರ ಸುಂದರತೆಯಲ್ಲಿ ನಾವು ವ್ಯತ್ಯಾಸ ಮಾಡೋದು ಕಷ್ಟ ಆಗ್ತದೆ. ವರ್ಣದಿಂದ ಏನೋ ಬೇರೆ ಬೇರೆ ಇರ್ತಾರೆ, ಆದರೆ ಸುಂದರತೆಯಲ್ಲಿ ಎಷ್ಟು ಅಳತೆ ಬೇಕೋ, ಕಣ್ಣು, ಮೂಗು, ನಾಲಿಗೆ, ಬೆರಳು, ಕೈ, ಕಾಲು, ಎಷ್ಟು ಅಳತೆ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಅಳತೆಯಲ್ಲಿ ಸಮಾನವಾಗಿರ್ತಾರೆ ಎಲ್ಲರೂ. ಅದಕ್ಕಾಗಿ ಇನ್ನು ತೀರ್ಥಂಕರನ್ನು ನಾವು ಗುರುತಿಸಬೇಕು, ಆದಿನಾಥರನ್ನು ಗುರುತಿಸಬೇಕು ಅಂತಂದರೆ ಹೆಂಗೆ ಗುರುತಿಸೋದು? ಇವರು ಮೊದಲನೇ ತೀರ್ಥಂಕರ ಅಂತ ಅನ್ನೋದೇನು? ಕೆಳಗೆ ಬರೆಯದ ಇವರು ಮೊದಲನೆಯವರು, ಎರಡನೆಯವರು, ಮೂರನೆಯವರು ಬರೆದು ಬಿಡೋದು. ಹಂಗೆ ಬರೆದು ಬಿಟ್ರಿ ಅಂತಂದರೆ ಆ ಅಂಕ ಚೇಂಜ್ ಆಯ್ತಂದ್ರೆ ಮುಗೀತಲ್ಲ. ಎರಡು ಬರೀಕ್ ಹೋಗಿ ಅದು ಮೂರು ಆಯ್ತಂದ್ರೆ ಇಂಗ್ಲೀಷ್ದಾಗ ಹಂಗೆ ಆಗ್ತೈತಿ. ಹಿಂಗೆ ಎರಡು ಬರೀಕ್ ಹೋಗ್ತೀವೋ ಕನ್ನಡದಾಗ ಮೂರು ಆಗಿಬಿಡ್ತೀವಿ. ಅದು ಆ ಮೂರನೇ ತೀರ್ಥಂಕರ ಆದರು. ತೀರ್ಥಂಕರರ ಚಿಹ್ನೆಯನ್ನು ಯಾಕೆ ಹೇಳಿ ಇಂದ್ರ ಹೇಳ್ತಾನೆ ಅಂತಂದರೆ, ಆ ಚಿಹ್ನೆಯನ್ನು ಹೇಳಿತು ಅಂತಂದರೆ ಆ ಚಿಹ್ನೆಯಿಂದ ಮೂರ್ತಿಗಳನ್ನು ಕಾಲಾಂತರದಲ್ಲಿ ಜನ ಮಾಡ್ತಾರೆ. ಆ ಮೂರ್ತಿಯನ್ನು ಮಾಡುವಾಗ ತೀರ್ಥಂಕರ ಮೂರ್ತಿಯನ್ನು ಆದಿನಾಥರನ್ನು ಯಾರೂ ನೋಡಿರಲ್ಲ, ಆದರೆ ಆದಿನಾಥರನ್ನು ನೋಡದೆ ಆ ಮೂರ್ತಿಯನ್ನು ಕೆತ್ತಿರ್ತಾರೆ. ಆಮೇಲೆ ಹೇಗಿದ್ದಾರೆ ಹಾಗೆ ಕೆತ್ತಕ್ಕೆ ಸಾಧ್ಯದೇನು? ನೀವು ಹೇಗಿದ್ದೀರಿ ಹಾಗೆ ಒಂದು ಕಲ್ಲಿನ ಮೂರ್ತಿಯನ್ನು ಮಾಡಬೇಕು ಅಂತಂದರೆ ನೀವು ಪ್ರತ್ಯಕ್ಷದ ಫೋಟೋ ಬೇಕು ಅಥವಾ ಯಾವುದೋ ಒಂದು ಆಕಾರ ಚಿತ್ರ ಬೇಕಲ್ಲ. ಆದಿನಾಥರ ಫೋಟೋ ಸಿಗ್ತಾವ ಚಿತ್ರ ಸಿಗ್ತಾವ? ಸಿಗಂಗಿಲ್ಲ. ಆಮೇಲೆ ಆದಿನಾಥ ಭಗವಂತರ ಮೂರ್ತಿ ಮಾಡಿಸೋದಿದೆ, ಹಾಂ ಮಾಡಿಸಿದ್ರಿ. ಆದಿನಾಥರು ಹಂಗೆ ಕಾಣ್ತಾ ಇಲ್ಲದು, ಆದಿನಾಥರು ಹೇಗಿದ್ರು ಹಾಗೆ ಕಾಣ್ತಾ ಇಲ್ಲ ಅಂತಂದರೆ ಯಾವ ತೀರ್ಥಂಕರನ ಮೂರ್ತಿಗಳು ಕೂಡ ಸಾಕ್ಷಾತ್ ಮಹಾವೀರ್ ಹೀಗೆ ಇದ್ದರು ಅನ್ನುವಂಥ, ಆದಿನಾಥರು ಹೀಗೆ ಇದ್ದರು, ಪಾರ್ಶ್ವನಾಥರು ಹೀಗೆ ಇದ್ದರು ಅಂತಕ್ಕಂಥ ಆಕಾರ ಪ್ರಕಾರದಲ್ಲಿ ಯಾವ ಒಂದು ಮೂರ್ತಿ ಸಿಗಂಗಿಲ್ಲ. ಶಾಂತಿ ಸಾರರು ಆಗಿ ಹೋದರು, ಅವ್ರದ್ದೊಂದು ನಾವು ಸ್ಟ್ಯಾಚು ತಯಾರು ಮಾಡಬಹುದು. ಹೇಗಿದ್ದಾರೆ ಹಾಗೆ ತಯಾರು ಮಾಡ್ತೀವಿ, ಆದರೆ ಯಾವ ಆಧಾರದಿಂದ ಮಾಡ್ತೀವಿ ನಾವು? ಫೋಟೋ ಆಧಾರದಿಂದ. ಆವಾಗ ಫೋಟೋ ಇರಲಿಲ್ಲ, ಆಮೇಲೆ ತಯಾರು ಹೇಗೆ ಮಾಡೋರು? ಒಟ್ಟಿನಲ್ಲಿ ತೀರ್ಥಂಕರ ಗುಣಗಳು ಮೂರ್ತಿಯಲ್ಲಿ ಕಾಣಬೇಕು, ಅವರ ಆಕಾರ ಪ್ರಕಾರ ಸಮವಾಗಿರಬೇಕು, ತಲೆಭಾಗ ಕಿವಿ ಮೂಗು ನಾಲಿಗೆ ಕೈಗಳು ಸಮಾನವಾಗಿ ವೀತರಾಗಿ ಮುದ್ರೆಯಲ್ಲಿ ಕೂತ್ಕೊಂಡಿರ್ಬೇಕು, ಹೀಗೆ ಅದನ್ನು ಕೆತ್ತಿದ್ರೆ ಮುಗೀತು, ಅದು ತೀರ್ಥಂಕರರ ಮೂರ್ತಿ. ಇನ್ನು ದೇಶಭೂಷಣ್ ಕುಲಭೂಷಣರು ಕೂಡ ಕುಂತಲಗಿರಿಯಿಂದ ಮೋಕ್ಷಕ್ಕೆ ಹೋದರು, ಅವರು ಮೋಕ್ಷಗಾಮಿ ಜೀವಿಗಳಿದ್ದರು ಮೋಕ್ಷಕ್ಕೆ ಹೋದರು, ಆಮೇಲೆ ಅವರು ಮೂರ್ತಿಗಳನ್ನು ಮಾಡಿದ್ರಿಲ್ಲ, ಆಮೇಲೆ ಯಾವ ಫೋಟೋಗಳಿದ್ದಾನೆ? ಆ ಮೂರ್ತಿಗಳನ್ನ ಕೆತ್ತಿದಾರಿಲ್ಲೋ ಅಲ್ಲಿ, ಆ ಮೂರ್ತಿಗಳನ್ನು ನೋಡಿದ್ರಂತಂದರೆ ಯಾವ ಥರ ಕಾಣ್ತಾವ? ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ತೀರ್ಥಂಕರ ಹಾಗೆಯೇ ಮಾಡಿಲ್ಲ, ತೀರ್ಥಂಕರ ಮೂರ್ತಿಗಳನ್ನು ಒಂದು ಬೇರೆ ರೀತಿಯಲ್ಲಿ ಕೆತ್ತಾರೆ. ಆದರೆ ದೇಶಭೂಷಣ್ ಕುಲಭೂಷಣರ ಮೂರ್ತಿಗಳನ್ನು ಯಾವ ಥರ ಕೆತ್ತಿದ್ದಾರೆ ನೋಡ್ರಿ. ಈ ಕೈಗಳು ಒಂದು ಸ್ವಲ್ಪ ಇಲ್ಲಿ ಮಟ್ಟೆ, ಆಮೇಲೆ ಸಣ್ಣ ತೀರ್ಥಂಕರದ ಹಗ್ಗಲ್ಲ, ಸಮಾನವಾಗಿರ್ತವೆ, ಸಮಚತುರ್ಥ ಸಂಸ್ಥಾನ. ಹಿಂಗಾಗಿಲ್ಲವು ನೋಡಿದಿರಲ್ಲ, ಪೈಲ್ವಾಂಡ್ರ ನಿತ್ತಂಕ ಅಂತಾರಂಗೆ, ಪೈಲ್ವಾಂಡ್ರ ನಿತ್ತಂಗ ಹಿಂಗೆ ವಜ್ರಶುಭ ನಾರಾಸನ ಇರ್ತದೆಯಲ್ಲ ಪೈಲ್ವಾನ್. ಸಾಮಾನ್ಯ ಮನುಷ್ಯರು ಹೇಗೆ ಕಾಣ್ಬೋದು, ತೀರ್ಥಂಕರು ಅತಿ ಸುಂದರ ಕಾಣ್ತಾರೆ, ಪೈಲ್ವಾನ್ರಂಗೂ ಕಾಣಂಗಿಲ್ಲ ಅವರು. ಆದರೆ ವಜ್ರಶಿವನ ಆರಾಸನ ಇರ್ತದೆ, ಸುಂದರ ಕಾಣ್ತಾರೆ. ಅಲ್ಲಿ ಬಾಹುಬಲಿ ಭಗವಂತರು ನೋಡ್ರಿ, ತೀರ್ಥಂಕರ ಹಂಗೆ ಕಾಣ್ತಾರ? ಬಾಹುಬಲಿ ಭಗವಂತರ ಮೂರ್ತಿ ತೀರ್ಥಂಕರ ಮೂರ್ತಿ ಹಾಗೆ ಕಾಣ್ತದೇನು? ಇಲ್ಲ ನೋಡಿ, ಭುಜಗಳೆಷ್ಟು ಮೊಟ್ಟೆ, ಬಾಹು. ಹಾಂ, ಕಾಮದೇವರು, ಕಾಮದೇವರ ಮೂರ್ತಿ. ಕಾಮದೇವರಲ್ಲಿ ತೀರ್ಥಂಕರಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬೇಕು ಬೇಡ? ಆ ವ್ಯತ್ಯಾಸವನ್ನು ತೋರಿಸೋ ಸಲುವಾಗಿ ಬಾಹುಬಲಿ ಮೂರ್ತಿಯ ಕೈಗಳನ್ನು ಬಲಾಢ್ಯ ಮಾಡಿದರು, ತೀರ್ಥಂಕರದ ಹಾಗೆಲ್ಲ ಸಮಾನವಾಗಿರ್ತದೆ, ಸಮಾನ ಸಾಫ್ಟ್. ಬಾಹುಬಲಿ ಭಗವಂತರದ್ದು ನೋಡ್ರಿ, ಛಾತಿ ಅಗಲ, ಕಾಲುಗಳು ಮೊಟ್ಟೆ, ಕೈಗಳು ದಪ್ಪ, ಬಾಹುವಲ್ಲಿ ಬಲವಂತನಾಗಿರುವಾಗ ಬಲವಂತ ಬಂದು ಆ ಬಲವನ್ನು ತೋರಿಸಬೇಕಲ್ಲ. ಬಾಹುಬಲಿ ಬಾಹುವಿನಲ್ಲಿರತಕ್ಕಂತಹ ಬಲ ಹೆಚ್ಚಿಗೆ ಇತ್ತು ಯಾರಿಗೆ, ಅವರ ಹೆಸರು ಬಾಹುಬಲಿ. ಹಾಂ, ಎತ್ತರಿದ್ದರು ಆದಿನಾಥ ಭಗವಂತರಕ್ಕಿಂತ 25 ಧನುಷ್ಯ ಶರೀರದಲ್ಲಿ ಎತ್ತರ ಬಾಹುಬಲಿ ಭಗವಂತರು. ಆದಿನಾಥ ಭಗವಂತರು ಮತ್ತು ಚಕ್ರವರ್ತಿ ಇಬ್ಬರೂ ಸಮಾನ. ತಂದೆಕ್ಕಿಂತ ಮಗ ಶರೀರದಲ್ಲಿ ಎತ್ತರ. ವೃಷಭ ದೇವನ ಖಡ್ಗಾಸನ ಮೂರ್ತಿ ಅಲ್ಲದೆ ಹಡಪ್ಪಾದಲ್ಲಿ ಖಡ್ಗಾಸನ ಮೂರ್ತಿ ಸಿಕ್ಕಿದೆ ನೋಡಿ, ಸಿಂಧು ನದಿಯ ಆ ದಡದ ಹಡಪ್ಪ ಸಂಸ್ಕೃತಿಯಲ್ಲಿ ನಗ್ನ ತೀರ್ಥಂಕರರ ಮೂರ್ತಿಯೂ ಕೂಡ ಸಿಕ್ಕಿದೆ. ಮಥುರೆಯಲ್ಲಿ ಅಗೆತದ ವೇಳೆಯೇ ಅತ್ಯಂತ ಪ್ರಾಚೀನ ಸ್ತೂಪ 110 ಶಿಲಾಲೇಖಗಳು ಹಾಗೂ ಸಿಕ್ಕಿರುವ ಕೆಲವು ಪ್ರತಿಮೆಗಳು ಕ್ರಿಸ್ತಪೂರ್ವ 2ರಿಂದ 12ನೇ ಶತಮಾನದವರೆಗಿನವುಗಳಾಗಿವೆ. ಕ್ರಿಸ್ತಪೂರ್ವ 2ನೇ ಶತಮಾನ ಅಂತಂದರೆ 2200 ವರ್ಷಗಳ ಹಿಂದಿನ ಶಿಲಾಲೇಖಗಳು. 110 ಶಿಲಾಲೇಖಗಳು ಸಿಕ್ಕಿವೆ. ಇನ್ನು ಇದಕ್ಕಿಂತ ಹೆಚ್ಚಿನ ಪ್ರಾಚೀನ ಕಾಲದ ಶಿಲಾಲೇಖಗಳು ಸಿಕ್ಕಿಲ್ಲ. ಇನ್ನು ಅದನ್ನು ನೋಡಬೇಕು ಅಂತಂದರೆ ಅಶೋಕನ ಹಾತಿ ಗುಫಾ ಅಂಥೇಳಿಬಿಟ್ಟು ಆ ಯಾವುದದ ಕ್ಷೇತ್ರ ಒರಿಸ್ಸಾದ ದಂಡಿಗಿದೆಯಲ್ಲ ಕಲ್ಕತ್ತಾಕ್ಕೆ ಹೋಗುವ ಖಂಡಗಿರಿ ಉದಯಗಿರಿ ಖಂಡಗಿರಿ ಹಾತಿ ಗುಹೆ ಆನೆ ಆಕಾರದಲ್ಲಿ ಆನೆ ಇದವಂತ ಅದು ಗುಹೆ ಇದೆ. ಆ ಗುಹೆಯ ಹೊರಬದಿಯಲ್ಲಿ ಆಗಿನ ಶತಮಾನದಲ್ಲಿ ಶಿಲಾಲೇಖವನ್ನು ಕೊಟ್ಟಿದ್ದಾರೆ. ಅಲ್ಲಿ ನಮೋಕಾರ ಮಂತ್ರದ ಒಂದು ಪದನೂ ಸಿಗ್ತದೆ ಅಂತ, ನಮೋ ಅರ್ಹಂತ ನಮೋ ಎಂಥೋ ಒಂದು ಪದ ಸಿಗ್ತದೆ ಅಲ್ಲಿ. ಅದಕ್ಕಿಂತ ಹಿಂದಿನ ಶಿಲಾಲೇಖಗಳು ಸಿಗೋಲ್ಲ. ಜೈನ ಧರ್ಮ ಇತ್ತಿಲ್ಲೋ? ಇತ್ತು, ಅನಾದಿ ಕಾಲದಿಂದ ಇದೆ. ಆದಿನಾಥ ಭಗವಂತರ ಕಾಲದ ಶಿಲಾಲೇಖ ತೋರಿಸ್ರಿ ನೋಡೋಣ ಎಲ್ಲಿ ಸಿಗ್ತವೆ. ಸಿಗೋಲ್ಲ,
ಬರೆಯುತ್ತೆ
ಅಲ್ಲಿ. ಇತಿಹಾಸಕ್ಕೆ ಬೆಲೆ ಕೊಡ್ತಿರಲಿಲ್ಲ ಅವರು. ಇತಿಹಾಸಕ್ಕೆ ಬೆಲೆ ಕೊಡುವಂಥ ಪದ್ಧತಿ ಪಂಚಮ ಕಾಲದಲ್ಲಿ ಬಂತು, ಚತುರ್ಥ ಕಾಲದಲ್ಲಿ ಇರಲಿಲ್ಲ. ಮಹಾವೀರ ಭಗವಂತರ ಕಾಲದ ಶ್ರಾವಕರು, ಗೃಹಸ್ಥರು, ಈ ಭೂಮಿ ಮೇಲಿರತಕ್ಕಂಥ ಭಾರತೀಯರು ನೇಮಿನಾಥ್ ಭಗವಂತರ ಸಂಸ್ಕೃತಿಯನ್ನು ಉಳಿಸೋಣ, ಇತಿಹಾಸವನ್ನು ಉಳಿಸೋಣ ಅಂತ ವಿಕಲ್ಪ ಆಗ್ತಿತ್ತಂತಂದರೆ ಆಗಿನ ಅವ್ರು ಬರೆದಿಡ್ತಿದ್ರು. ರಾಜಶ್ರೇಣಿಕ ತನ್ನ ಕೈಯಿಂದ ಎಷ್ಟೋ ಶಿಲಾಲೇಖಗಳನ್ನ ಎಲ್ಲ ಕಡೆಗೆ ಬರೆಸಿಬಿಡ್ತಿದ್ದ, ಒಂದೂ ಬರೆಸಿಲ್ಲ. ಇತಿಹಾಸಕ್ಕೆ ಮಹತ್ವ ಇರಲಿಲ್ಲ, ಧರ್ಮಕ್ಕೂ ಮಹತ್ವ ಇತ್ತು, ಧರ್ಮದ ಸಾಧನೆಗೆ ಮಹತ್ವ ಇತ್ತು, ಪಾಲನೆಗೆ ಮಹತ್ವ ಇತ್ತು. ಆದರೆ ಇತಿಹಾಸವನ್ನು ರಕ್ಷಣೆ ಮಾಡೋಣ, ಯಾರು ಯಾವಾಗಾದರೂ ಅದನ್ನು ಬರೆದಿಡೋಣ ಅನ್ನುವುದರಲ್ಲಿ ಯಾರದ್ದು ರುಚಿ ಇರಲಿಲ್ಲ. ಏನು ತೊಗೊಂಡು ಮಾಡೋದಿದೆ ಅಂತಾರೆ ಅವ್ರು, ಕಲ್ಯಾಣ ಆದರೆ ಸಾಕು. ಈಗ ಯಾಕೆ ಹುಡುಕಾಡ್ತಾ ಇದ್ದಾರೆ ಅಂತಂದರೆ ಇತಿಹಾಸಕ್ಕೆ ಬೆಲೆ ಯಾಕೆ ಬಂತು? ವಿದೇಶದಿಂದ ಈ ಪದ್ಧತಿ ನಮ್ಮಲ್ಲಿ ಬಂತು. ಭಾರತೀಯರು ಕೂಡ ಯಾವುದೇ ಈ ಒಂದು ಇತಿಹಾಸವನ್ನು ಸುರಕ್ಷಿತ ಇಡೋದಾಗಲಿ, ಪ್ರಾಚೀನತೆಯನ್ನು ರಕ್ಷಿತವಾಗಿ ಇಡುವಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ವಿದೇಶದವರು ಯಾವಾಗ ಶುರು ಮಾಡಿದರಲ್ಲ ಆಗ ಭಾರತೀಯರು ಕೂಡ ಇದನ್ನು ಶುರು ಮಾಡಿದರು. ಭಾರತದಲ್ಲಿ ಇತಿಹಾಸಕ್ಕೆ ಬೆಲೆ ಇರಲಿಲ್ಲ, ಅವರನ್ನು ಕಂಡು ನಾವು ಶುರು ಮಾಡಿದ್ದೀವಿ. ಯಾಕೆಂತಂದರೆ ಅವರು ತಮ್ಮ ಇತಿಹಾಸವನ್ನು ಭಾಳ ಪ್ರಾಚೀನ ಹೇಳ್ಕತ್ತರಲ್ಲ, ಆಮೇಲೆ ಭಾರತದ ಪ್ರಾಚೀನತೆ ಏನು ಅಂತ ನಮಗೆ ಪ್ರಶ್ನೆ ಮಾಡ್ಕತ್ತರಲ್ಲ, ನಿಮ್ಮ ದೇಶ ಎಷ್ಟು ಪ್ರಾಚೀನ, ನಿಮ್ಮ ಸಂಸ್ಕೃತಿ ಎಷ್ಟು ಪ್ರಾಚೀನ, ಈ ಭಾರತದಲ್ಲಿ ಈ ನಾಗರಿಕತೆ ಎಂದಿನಿಂದಿದೆ, ಹೀಗೆಲ್ಲ ಕೇಳ್ಕತ್ತರಲ್ಲ ಅವರು. ಆ ಕೇಳ್ಕತ್ತಾನೆ ಇಲ್ಲಿ ಸಂಶೋಧನೆ ಶುರು ಮಾಡಿದರು. ನೆಲ ಹಡ್ಡೋದು ಮಾಡೋದು, ಏನರು ಹುಡುಕಾಡೋದು, ಅದನ್ನು ಸುರಕ್ಷಿತ ಇಡೋದು, ಸಿಕ್ಕದನ್ನೆಲ್ಲ ಮೂರ್ತಿಗಳನ್ನು ಸುರಕ್ಷಿತ ಇಟ್ಬಿಟ್ರು, ಶಿಲಾಲೇಖಗಳನ್ನೆಲ್ಲ ಸಂಗ್ರಹ ಮಾಡಿಬಿಟ್ಟು ಸಂಗ್ರಹಾಲಯ ಕಟ್ಟಿದರು, ಇದೆಲ್ಲ ಶುರು ಆಯಿತು. ಇಲ್ಲಾಂತಂದರೆ ಬರೆದಿಟ್ಟದಕ್ಕೆ ಯಾವುದು ಬೆಲೆ ಇಲ್ಲ ಆಗಿತ್ತು, ಹಾಗೆ ಹಾಳಾಗ್ತಿದ್ದವು ಅವು. ಹಾಂ, ಲಿಪಿ ಬ್ರಾಹ್ಮಿ ಲಿಪಿ, ಬ್ರಾಹ್ಮಿ ಲಿಪಿಯನ್ನು ಬ್ರಾಹ್ಮಿ ಪುತ್ರಿ ಹೆಸರಿನಿಂದ ಆಕೆಗೆ ಕಲಿಸಿರ್ತಕ್ಕಂತಹ ಲಿಪಿ ಹೆಸರು ಬ್ರಾಹ್ಮಿ ಲಿಪಿ. ಅದಕ್ಕಿಂತ ಮೊದಲು ಇರಬೇಕಲ್ಲ. ಅದಕ್ಕೆ ಅದರ ಹಿಂದೆ ಇನ್ನು ಲಿಪಿ ಅಂತಂದರೆ ತೀರ್ಥಂಕರ ಕಾಲದಲ್ಲಿ ಕರ್ಮಭೂಮಿಯಲ್ಲಿ ಇರಬಹುದು. ಕರ್ಮಭೂಮಿಯಲ್ಲಿ ಲಿಪಿ, ಭೋಗಭೂಮಿಯಲ್ಲಿ ಅದಕ್ಕೆ ಲಿಪಿ ಏನು ಬರೆದಿಡೋದು? ಇದೇ ರೊಕ್ಕ ಎಷ್ಟು ಬಂತು ಹೋಯಿತು, ಯಾವ ಕಾಲ ಎಂದೆಂದು ಏನು, ಅಲ್ಲಿ ಏನಿಲ್ಲಲ್ಲ. ಭೋಗಭೂಮಿಯಲ್ಲಿ ಇಂಥದ್ದೆಲ್ಲ ಇಲ್ಲ. ಭೋಗಭೂಮಿಯಲ್ಲಿ 10 ಪ್ರಕಾರದ ಕಲ್ಪವೃಕ್ಷಗಳು, ಉಣ್ಲಿಕ್ಕೆ ತಿನ್ನಲಿಕ್ಕೆ ಆರಾಮದಿಂದ ಸಿಗ್ತದೆ, ತಿನ್ನೋದು ಆರಾಮದಿಂದ ಇರೋದು. ಕರ್ಮಭೂಮಿಯಲ್ಲಿ ಇದೆಲ್ಲ. ನಮ್ಮ ರಾಜ ಈಗಿನ ಕಾಲದವನಾಗಿ ಹೋಗಿದ್ದಾನೆ, ಹಾಂ ಕೆತ್ತರಿ, ಶಿಲಾಲಿಗೆ ಕೆತ್ತರಿ, ಹಚ್ಚಿರಿ ಅದನ್ನು. ಯಾಕಂತಂದ್ರೆ ಮುಂದಿನ ತನಕ ಇವನು ವಂಶ ಪರಂಪರೆ ಉಳಿಬೇಕು. ವಂಶ ಪರಂಪರೆಯನ್ನು ಉಳಿಸತಕ್ಕಂತಹ ವಿಚಾರಗಳು ಕರ್ಮಭೂಮಿಯ ಮನುಷ್ಯರ ವಿಚಾರಗಳು. ಭೋಗಭೂಮಿಯವರು ಹೇಗೆ ಈ ಥರ ವಿಚಾರ ಮಾಡಲ್ಲ. ಯುಗಲ್ ಹುಟ್ಟತಾವ ಎರಡು 10 ಪ್ರಕಾರದ ಕಲ್ಪವೃಕ್ಷಗಳ ಸುಖವನ್ನು ಅನುಭವಿಸಿ ಎರಡಕ್ಕೆ ಜನ್ಮ ಕೊಟ್ಟು ಮೊದಲಿನವ್ರು ಹೋಗಿಬಿಡ್ತಾರೆ. ಆದರೆ ಜನ್ಮ ಕೊಡೋಕ್ಕಿಂತ ಮೊದಲು ಇನ್ನೇನು ಹುಟ್ಟೋವಿದವಲ್ಲ ನಮಗೆರಡು, ಅವು ಆದ ನಂತರ ಮತ್ತು ಅವ್ರಿಗೆರಡು ಹುಟ್ಟವು. ಅದಕ್ಕೆ ನಾವು ಮೊದಲಾಗಿ ಹೋಗಿದ್ದೀವಿ ಅಂಥೇಳಿ ಇಲ್ಲಿ ಶಿಲಾಲೇಖ ಒಂದು ಬರೆದಿಡೋಣ. ಇಂಥ ವಿಚಾರ ಭೋಗಭೂಮಿಯ ಮನುಷ್ಯರಿಗೆ ಬರೋದೇ ಇಲ್ಲ. ತಿರಿಂಚಿ ಪ್ರಾಣಿಗಳಿಗೆ ಬರ್ತವೇನು? ಬರೋಲ್ಲ. ಸ್ವರ್ಗದಲ್ಲಿ ದೇವತೆಗಳು ಹುಟ್ಟುತ್ತಾರೆ, ಅವ್ರಿಗೆ ಬರ್ತವೇನು? ಇಲ್ಲ. ಬರೀ ಓದು ಅಂತಂದು ಏನು ಪದ್ಧತಿ ಇಲ್ಲ ಅಲ್ಲಿ. ಶಾಸ್ತ್ರಗಳಿಲ್ಲ, ಶಿಲಾಲೇಖಗಳಿಲ್ಲ. ಇನ್ನು ಜೈನ ಶಾಸ್ತ್ರಗಳಲ್ಲಿ ಇದೊಂದು ಕೇಳಲಿಕ್ಕೆ ಸಿಗೋಲ್ಲ. ಏನು ಅಂತಂದರೆ ಸ್ವರ್ಗದಲ್ಲಿ ದೇವತೆಗಳಿಗೆ ಭಾಷೆ ಯಾವುದು? ಎಲ್ಲಿ ಓದಕ್ಕೆ ಸಿಕ್ಕಿಲ್ಲ. ಇನ್ನು ವೈದಿಕ ಪರಂಪರೆಯಲ್ಲಿ ಅವರು ಹೇಳಿದ ಅನುಸಾರವಾಗಿ ದೇವಗತಿಯಲ್ಲಿ ದೇವತೆಗಳು ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತಾರೆ ಅಂತ ಹೇಳ್ತಾರೆ ಅವರು. ಸುರಭಾರತಿ ಅಂತ ಅದಕ್ಕೆ ಹೆಸರು ಇಟ್ಟುಬಿಟ್ಟಿದ್ದಾರೆ. ಸುರ ಅಂದರೆ ದೇವ, ಭಾರತಿ ಅಂದರೆ ವಾಣಿ, ಮಾತು, ಭಾಷೆ. ಸುರಭಾರತಿ ಅಂದರೆ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಇನ್ನೊಂದು ಹೆಸರು ಸುರಭಾರತಿ. ಹಾಂ, ಅರ್ಧಮಾಗದಿ ಭಾರತೀಯ ಮೂಲ ಭಾಷೆ. ಭಾರತದ ಮೂಲ ಭಾಷೆ ಅರ್ಧಮಾಗದಿ. ಪ್ರಾಕೃತ ಭಾಷೆ ಇತ್ತು ಚತುರ್ಥ ಕಾಲದಲ್ಲಿ ಪ್ರಾಕೃತ ಭಾಷೆ ಇತ್ತು. ಈ ಪ್ರಾಕೃತದ ಇನ್ನೊಂದು ಹೆಸರು ಅರ್ಧಮಾಗದಿ ಅಂದರೆ ಅರ್ಧ. ಹಾಂ, ಪ್ರಾಕೃತ ಭಾಷೆ ಇತ್ತು 24 ತೀರ್ಥಂಕರ ಕಾಲದಲ್ಲಿ. ಆದರೂ ಕೂಡ ಇದನ್ನು ಕಂಡುಹಿಡಿಯಲಿಕ್ಕೆ ಏನು ಸಾಧನಗಳಿಲ್ಲ, ಕಂಡುಹಿಡಿಯಲಿಕ್ಕೆ ಆಗೋದೂ ಇಲ್ಲ. ಆದರೆ ಪ್ರಾಕೃತ ಇತ್ತು ಅಂತ ಅನುಮಾನದಿಂದ ಹೇಳಬಹುದು. ನೇಮಿನಾಥ ಭಗವಂತರ ಕಾಲದವರೆಗೆ ಪ್ರಾಕೃತ ಭಾಷೆ ಇತ್ತು ಅನ್ನೋದು ಗೊತ್ತಾಗ್ತದೆ. ಅದಕ್ಕಿಂತ ಹಿಂದೆ ಯಾವ ಭಾಷೆಯನ್ನು ಮಾತನಾಡ್ತಿದ್ರು ಭಾರತೀಯರು ಆ ತೀರ್ಥಂಕರ ಕಾಲಕ್ಕೆ, ಅದು ಯಾವುದು ಆಧಾರ ಸಿಗಲ್ಲ ಹೇಳಲಿಕ್ಕೆ. ಆದರೂ ಪ್ರಾಕೃತ ಇತ್ತು ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಪ್ರಾಕೃತ ಅಂತಂದರೆ ಯಾಕೆಂದರೆ ಪ್ರಾಕೃತ ಅಂದರೆ ಆಯಿತು, ಪ್ರಾಕೃತ ಅಂತಂದರೆ ಪ್ರಕೃತಿಯಿಂದ ಉತ್ಪನ್ನವಾದ ಭಾಷೆ ಪ್ರಾಕೃತ ಭಾಷೆ. ಪ್ರಕೃತಿಯಿಂದ ಉತ್ಪನ್ನವಾದದ್ದು ಹೇಗೆ? ಪ್ರಕೃತಿ ಮನುಷ್ಯ ಹುಟ್ಟಿದ, ಮಾತನಾಡಲಿಕ್ಕೆ ಕಲಿತ, ಯಾರು ಕಲಿಸದಿದ್ದರೂ ಕಲಿತ, ಕೇಳಿ ಕೇಳಿ ಕಲಿತ, ಕಲಿಯುವಾಗ ತನ್ನ ಪ್ರಕೃತಿಯಿಂದ ಕಲಿತ, ತನ್ನ ಪ್ರಕೃತಿ ಶರೀರ ಪ್ರಕೃತಿಯ ಅನುಸಾರವಾಗಿ ಮಾತನಾಡಿದ, ತನ್ನ ನಾಲಿಗೆ ಹೇಗೆ ಹೊಳ್ತದೆಯೋ ಆ ಥರದಲ್ಲಿ ಮಾತನಾಡಿದ. ಆಮೇಲೆ ಇದು ಯಾವ ಭಾಷೆ? ಮಕ್ಕಳ ಭಾಷೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ನೀವು ಕನ್ನಡ ಕಲಿಸಿದ್ರು, ಹಿಂದಿ ಕಲಿಸಿದ್ರು, ಸಂಸ್ಕೃತ ಕಲಿಸಿದ್ರು, ತೊದಲು ಭಾಷೆ ಮಾತನಾಡ್ತಾವೆ. ಸ್ಪಷ್ಟ ನಿಮ್ಮ ಹಾಗೆ ಉಚ್ಚಾರಣೆ ಅವುಗಳಿಗೆ ಸಾಧ್ಯ ಇಲ್ಲ. ಮಕ್ಕಳ ಭಾಷೆಯೇ ಪ್ರಾಕೃತ ಭಾಷೆ, ದೊಡ್ಡವರ ಭಾಷೆ ಸುಸಂಸ್ಕೃತ ಭಾಷೆ, ಸಂಸ್ಕೃತ ಭಾಷೆ. ಭಾಷೆ ಸುಸಂಸ್ಕೃತ ಆಯಿತು ಯಾವಾಗ? ನಾವು ದೊಡ್ಡವರಾದ ನಂತರ, ನಾವು ಸ್ಪಷ್ಟ ಉಚ್ಚಾರಣೆಯನ್ನು ಕಲಿತ ನಂತರ. ಸಂಸ್ಕೃತ ಭಾಷೆಯನ್ನು ನೀವು ಸುಸಂಸ್ಕೃತ ಕಲಿತವರು, ಸ್ಪಷ್ಟ ಉಚ್ಚಾರಣೆ ಮಾಡುವಂಥವರು, ಮಕ್ಕಳಿಗೆ ಅದನ್ನು ಉಚ್ಚಾರಣೆ ಮಾಡಿಸಿದ್ರಿ ಅಂತಂದರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಈ ಸೂತ್ರವನ್ನು ಮಕ್ಕಳಿಗೆ ಕಲಿಸ್ರಿ. ತೊದಲು ಭಾಷೆಯಲ್ಲಿ ಉಚ್ಚಾರಣೆ ಮಾಡ್ತಾವು, ಅದನ್ನು ಬರೆದಿಡ್ರಿ ನೀವು, ಅದು ಪ್ರಾಕೃತ. ಅವೇನು ಉಚ್ಚಾರಣೆ ಮಾಡಿದ್ವಲ್ಲ ಸೇಮ್ ಅದನ್ನು ಬರೆಯೋದು, ಅದನ್ನೇ ಪ್ರಾಕೃತ ಭಾಷೆ ಅಂತ ಹೇಳಿದರು. ಇನ್ನು ತೊದಲ್ಪನ ತೆಗೆದು ನೀವೇನು ಶುದ್ಧೀಕರಣ ಮಾಡಿದ್ರಲ್ಲ, ಆ ಶುದ್ಧೀಕರಣದ ಭಾಷೆ ಹೆಸರೇ ಸಂಸ್ಕೃತ ಭಾಷೆ. ನಮೋಸ್ತು ನೀವು ಅಂತಂದ್ರೆ ನಮೋಸ್ತು ಅಂತೀರಿ, ನಮೋತ್ತು ಅಂತೇಳಿ ಯಾವಾಗ ಅಂದಿದ್ದೀರಿ? ನೀವು ದೊಡ್ಡವರಾಗಿ ನಮೋತ್ತು ನಮೋತ್ತು ಮಾಡಿದ್ರೆ ಅಂದ್ರೆ ಅಂದ್ರೆ ಜನ ನಗ್ತಾರೆ, ಇನ್ನೂ ದೊಡ್ಡವಾಗಿಲ್ಲ ಅಂತಾರೆ, ಸಣ್ಣ ಹುಡುಗರ ಹಂಗೆ ನಮೋತ್ತು ಅಂತ ಹಿಂಗೆ ಅಂತಾರಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ, ದೊಡ್ಡವರಾದ ನಂತರ ಬೇಡಪ್ಪ ನಮಗೆ ಹಂಗಿಸ್ತಾರೆ ಇವ್ರ ನಮೋತ್ತು, ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ನಾವು. ನಮೋತ್ತು ಹಾಂ ನಮೋಸ್ತು ಹಿಂಗೆ ಅನ್ಬೇಕು ಗಲ್ಯಾಗ ಹೋದಾಗ, ಇಲ್ದ್ರೆ ನಗ್ತಾರೆ. ನಮೋಸ್ತು ಹಾಂ ನಮೋಸ್ತು ನಂತರ ಕಲ್ತ್ರಿ ಇದನ್ನು. ನೀವು ಸಣ್ಣವರಿದ್ದಾಗ ಏನು ಅಂತಿದ್ರಿ? ನಮೋತ್ತು ಪ್ರಾಕೃತ ಭಾಷೆಯಲ್ಲಿ ತೆಗೆದು ನೋಡ್ರಿ, ನಮೋತ್ತು. ಇದು ಪ್ರಾಕೃತ ಭಾಷೆಯ ಶುದ್ಧ ಶಬ್ದ. ಇದನ್ನೇ ಸುಸಂಸ್ಕೃತ ಮಾಡಿ ಸಂಶೋಧನೆ ಮಾಡಿ ಸೋಸಿ ಫಿಲ್ಟರ್ ಮಾಡಿ ದೊಡ್ಡವರಾದಾಗ ನಾವು ನಮೋಸ್ತು ಅನ್ನಲಿಕ್ಕೆ ಶುರು ಮಾಡಿದ್ದೇವೆ. ಆತ್ಮ ಅಪ್ಪ, ನೀವು ಆತ್ಮ ಅನ್ಕಸ್ರಿ ಹುಡುಗರಿಗೆ, ಅಪ್ಪ ಅಂದ್ಬಿಡ್ತು. ಆತ್ಮ ಅನ್ನಂತಂದ್ರೆ ಅಪ್ಪ ಅಂತವು, ಆಯ್ತು. ಅಪ್ಪ ಅಂದರೆ ಏನರ್ಥ? ಆತ್ಮ. ಪ್ರಾಕೃತ ಭಾಷೆಯಲ್ಲಿ ಆತ್ಮನಿಗೆ ಅಪ್ಪ ಅಂತಾರೆ. ಅಪ್ಪ ಇದ್ದು ಸಂಸ್ಕೃತ ಭಾಷೆಯಲ್ಲಿ ಆತ್ಮ ಆಯಿತು. ಹೀಗೆ ಪ್ರಾಕೃತ ನಮ್ಮ ಭಾರತೀಯ ಭಾಷೆ, ಮೂಲ ಭಾಷೆ. ಇದನ್ನು ದೊಡ್ಡವರು ಇದೇ ಥರ ಮಾತಾಡ್ತಿದ್ರು, ಸಣ್ಣವರು ಕೂಡ ಹುಟ್ಟಿದ ನಂತರ ಇದನ್ನೇ ಮಾತನಾಡ್ತಿದ್ರು. ಇದು ಸಾಹಿತ್ಯಿಕ ಭಾಷೆನೂ ಇದೇ ಥರ ಇತ್ತು, ಮಾತನಾಡುವ ಭಾಷೆನೂ ಇದೇ ಇತ್ತು, ದೇಶ ಭಾಷೆನೂ ಇದೇ ಇತ್ತು, ರಾಜಕೀಯ ಭಾಷೆ, ಸಾಮಾಜಿಕ ಭಾಷೆ ಎಲ್ಲ ಇದೇ ಇತ್ತು. ಅಪ್ಪ ಅಂದರೆ ಆತ್ಮ. ಅಪ್ಪ ಗದು ಆತ್ಮ ಹೋದ. ದೇಹೋ ಮಿದೋ ದೇಹ ಸಾಯಿತು. ಇದು ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆ ಮೂಲ ಭಾಷೆ. ಪ್ರಾಕೃತ ಭಾಷೆಯಿಂದ ಸಂಸ್ಕೃತ ಭಾಷೆ ತಯಾರಾಯಿತು, ಸಂಸ್ಕೃತದಿಂದ ಹಿಂದಿ ತಯಾರಾಯಿತು, ಕನ್ನಡ ಭಾಷೆಯೂ ಕೂಡ ಪ್ರಾಕೃತ ಭಾಷೆಯಿಂದ ತಯಾರಾಗಿದೆ. ಕನ್ನಡ ಪ್ರಾಕೃತ ಮತ್ತು ಸಂಸ್ಕೃತ ಎರಡೂ ಮಿಕ್ಸ್ ಆಗಿ ಹೊಸಗನ್ನಡ ತಯಾರಾಗಿದೆ. ಹಳೆಗನ್ನಡನೂ ಒಂದಿತ್ತು, ಅದು ಯಾರಿಗೆ ತಿಳಿತಿದ್ದೀಗ? ಹಳೆಗನ್ನಡ. ಆ ಹಳೆಗನ್ನಡಕ್ಕೆ ಹಳೆಗನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ಜಾಸ್ತಿ ಇವೆ, ಸಂಸ್ಕೃತ ಶಬ್ದ ಜಾಸ್ತಿ ಅದರೊಳಗೆ. ಇಂದು ಸೋಮವಾರ ಅಲ್ಲ, ಸಾಕು.